కల్పో వినివర్తేత కల్పితో యతి కేనచిత్ ఉపదేశాదయం వాదో నాతే ద్వైతం న విద్యతే. మాండవ్యదల్లి బందిరతక్కంత మాత్రం ఉపనిషత్తుని ఏం హెళ్తా ఇదే, ప్రపంచో ఇది విద్యేత నివర్తేత సంశయ మాయా మాత్రం ద్వైతం అద్వైతం పరమార్థత. ద్వైతవెల్ల మాయా, అద్వైతవే కొనే. ನೋಡೋದಕ್ಕೆ ಸ್ಪಷ್ಟವಾಗಿ ಅದ್ವೈತ ಸುಳ್ಳು, ಅದ್ವೈತ ಸತ್ಯ ಅಂತ ಹೇಳಿದ ಕಣ. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಇದಕ್ಕೇನತಿ. ವಿಕಲ್ಪ ಅಂದರೆ ಭೇದ, ಭೇದ ಅಂಬ ಒಂದು ದಿವಸ ಹೋಗಿಬಿಡುತ್ತೆ, ಒಂದಲ್ಲ ಒಂದು ದಿವಸ ಕಲ್ಪಿತವಾದ ಭೇದ ಇದು, ಆದ್ದರಿಂದ ಹೋಗಿಬಿಡುತ್ತೆ. ಉಪದೇಶ ಆದ ಎಂ ವಾದು, ಇದು ವಾದ ಇದು, ಉಪದೇಶ ತಿಳಿಸ್ತಕ್ಕಂಥ ವಾದ ಇದು. ಜ್ಞಾತೆ ತಿಳ್ಕೊಂಡು ಬಿಟ್ರೆ ದ್ವೈತಂ ನಾವಿದ್ದೇವೆ, ದ್ವೈತ ಇರೋದೇ ಇಲ್ಲ ಅಂದರೆ ಅದ್ವೈತವನ್ನು ಸಮರ್ಥನೆ ಮಾಡಿ ದ್ವೈತವ ನಿರಾಕರಣೆ ಮಾಡ್ತಕ್ಕಂಥ ಶ್ಲೋಕ ಕಂಡ ಕಣ. ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ, ಇತ್ಯತ್ರ ಯದಿ ಶಬ್ದೌ ನಾ ನಿವರ್ತೇತ ನಿಜದ್ವಯಂ ವಿಶ್ವಸ್ಯ ಸತ್ಯತಾಮಹಂ ವಿದ್ಯೇತ ಉತ್ಪತ್ತಿಮೇವ ಚ. ಅದಕ್ಕೆ ಹೇಳಿದ್ರು ಶೋಕನಿಗೆ ಅರ್ಥನೇ ಆಗಿಲ್ಲ ಅಂತ ಹೇಳ್ತಾರೆ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ರಸಂಶಯ, ಅದು ತರ್ಕದ ರೀತಿಯಲ್ಲಿ ಹೇಳಿದ ಮಾತು. ಪ್ರಪಂಚ ಇಲ್ಲದೆ ಹೋಗಿದ್ರೆ ಇದೇನಾಗ್ತಿತ್ತು, ಕೊನೆಗೆ ನಾಶವಾಗಬೇಕಾಗಿತ್ತು, ನಾಶವಾಗೋದಿಲ್ಲ. ಆದ್ದರಿಂದ ಇದೆ ಅಲ್ಲಿ ಇದೆ. ಆ ರೀತಿ ಹೇಳಿದ್ರೆ ಏನು ಮಾಡ್ಕೊಂಬಿಟ್ರು, ಏಕಾಚಿ ಉಪವಾಸ ಊಟ ಮಾಡೋದಕ್ಕಿಂತ ಗೋಮಾಂಸ ತಿಂಬೋದು ವಾಸಿ ಅಷ್ಟೇ ಅಂದ್ರೆ, ಗೋಮಾಂಸ ತಿಂಬೋದು ವಾಸಿ ಅಂತ ಹೇಳಿದ್ದಾರೆ. ಇಷ್ಟೇ ಅಂಡರ್ಲೈನ್ ಮಾಡಿದ್ರೆ ಹಾಗೋ ಹಾಗೆ. ಹಿಂದೇನು ಹೇಳಿದ್ದಾರೆ, ಏಕಾಚಿ ಉಪವಾಸ ಮಾಡದೇ ಇರೋದಕ್ಕಿಂತ ಗೋಮಾಂಸ ತಿಂಬೋದು ವಾಸಿ ಅಂತ ಹೇಳಿದರು. ಇಲ್ಲಿ ಏನು ಹೇಳಿದ್ದಾರೆ, ಪ್ರಪಂಚೋ ಇದು ಪ್ರಪಂಚ ಏನಾದರೂ ಕಲ್ಪಿತವಾಗಿ ಬಂದಿದ್ದರೆ ಅದೇನಾಗ್ತಿತ್ತು, ಮನೆ ಹೋಗ್ತಿತ್ತು. ಯದಿ ಅಂತಿದೆ, ಯದಿ ಇಪ್ಪಂತ ಏನು ತಿಳ್ಕೊಂಡ್ರೆ ಅದನ್ನು ಬಿಟ್ಬಿಟ್ರೆ ಅರ್ಥ. ಅದು ಯದಿ ಶಬ್ದವು ಮತ್ತೆ ಅದನ್ನೊಂದು ಮತ್ತೆ ಇದೆ, ಮಾಯಾ ವಿಕಲ್ಪೋ ನಿವರ್ತೆ ಕಲ್ಪಿತೋ ಯದಿಕೇನಚಿತ್. ಪ್ರಪಂಚೋ ಯದಿ ವಿದ್ಯೇತ ಒಂದು ಕಡೆ ಇದೆ, ನಿವರ್ತೇತ ಕಲ್ಪಿತೋ ಯದಿಕೇನಚಿತ್ ಅಂತಿದೆ. ಅದಕ್ಕೆ ಯದಿ ಶಬ್ದೋ, ಯದಿ ಅಂತಕ್ಕಂಥ ಎರಡು ಶಬ್ದ ವಿವಚನ, ಎರಡು ಶಬ್ದಗಳು. ನಿವರ್ತೇತ ಇದು ಹೋಗಬೇಕಾಗ್ತಿತ್ತು ಅಂತಿದೆ, ಹೋಗ್ತು ಹೋಗುತ್ತೆ ಅಂತ ಹೇಳಿದ್ರೆ ಹೋಗಬೇಕಾಗ್ತಿತ್ತು ಅಂತ ಹೇಳಿದರು, ಅಂದರೆ ಹೋಗೋದಿಲ್ಲ ಅಂತ ಅರ್ಥ. ಇದು ಚ ಸ್ವಯಂ ವಿಶ್ವಶ್ಚ ಸತ್ಯತಾ ಮಾಹು, ಜಗತ್ ಸತ್ಯತ್ವವನ್ನೇ ಹೇಳ್ತಾ ಇದೆ ಹೊರತು ಸುಳ್ಳು ಅಂತ ಹೇಳ್ತಾ ಇಲ್ಲ. ವಿದ್ಯೇತ ಉತ್ಪತ್ತಿಮೇ ವಚ, ವಿದ್ಯೇತ ಅಂದ್ರೇನು, ಸುಳ್ಳಾಗಿ ಹುಟ್ಟು ಬಂದಿದ್ದರೆ ನಾಶವಾಗಬೇಕಾಗಿತ್ತು, ಸುಳ್ಳಾಗಿ ಹುಟ್ಟು ಬಂದಿಲ್ಲ ಅಂದ್ರೆ ನಾಶವಾಗೋದಿಲ್ಲ. ಅಲ್ಲಿಗೆ ಅನ್ವಯ, ವಿದ್ಯೇತ ಅಂದರೆ ಇರೋದು ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ, ಉತ್ಪತ್ತಿ ಆಗೋದು ಅಂತ ಅರ್ಥ. ಇದೋತ್ಪತ್ತೋ ಇತಿ ಯಸ್ಮಾತ್ ಧಾತೋರುತ್ಪತ್ತಿ ರೇವಚ ನಿವೃತ್ತಿ ವ್ಯಾಪ್ತಿಯು ಪ್ರಾಯ ಪ್ರಪಂಚೋ ಭೇದ ಪಂಚಕ. ಅದೇನು ಹೇಳಿದ್ರೆ, ವಿದು ಉತ್ಪತ್ತವು ಅಂತ ಧಾತು ಇದೆ, ಅದನ್ನು ಗಮನಿಸಿಲ್ಲ. ವಿದು ಉತ್ಪತ್ತವು ಅಂತ ಧಾತಿ ಇದೆ. ಪ್ರಪಂಚೋ ಇದು ವಿದ್ಯೇತ ಅಂದರೆ ಪ್ರಪಂಚೋ ಇದು ಉತ್ಪದ್ಯೇತ, ಪ್ರಪಂಚ ಇಲ್ಲದ ಪ್ರಪಂಚ ಸುಳ್ಳಾಗಿ ಕಂಡು ಬಂದಿದ್ದರೆ ಅದು ಹೋಗಲೇಬೇಕಾಗ್ತದೆ, ಅದು ಸುಳ್ಳಾಗಿ ಬಂದಿಲ್ಲ ಅದು ಹೋಗೋದು ಇಲ್ಲ ಅಂತ ತಾತ್ಪರ್ಯ. ನಿವೃತ್ತಿ ವ್ಯಾಪ್ತಿಯುಕ್ ಪ್ರಾಯ ಪ್ರಪಂಚೋ ಭೇದ ಪಂಚಕ. ನಿವೃತ್ತಿ ವ್ಯಾಪ್ತಿಯುಕ್ ಇವೊಂದು ಎಲ್ಲೆಲ್ಲಿ ಉತ್ಪತ್ತಿ ಹೊಸ್ತಾಗಿ ಬರುತ್ತೋ ಅಲ್ಲಿ ನಾಶ ಆಗಬೇಕಾಗಿತ್ತು, ಅದು ಹೊಸ್ತಾಗಿ ಉತ್ಪತ್ತಿಯೂ ಇಲ್ಲ ಹೊಸ್ತಾಗಿ ನಾಶನೂ ಇಲ್ಲ. ಧಾತ ಯಥಾಪೂರ್ವ ಮಕಲ್ಪಯ, ಆದ್ದರಿಂದ ಸುಳ್ಳಲ್ಲ. ಪ್ರಪಂಚೋ ಭೇದ ಪಂಚಕ. ಮತ್ತು ಪ್ರಪಂಚ ಅನ್ನೋ ಶಬ್ದ ಇದೆ, ಪ್ರಪಂಚೋ ಇದು ವಿದ್ಯೇತ. ಪ್ರಪಂಚ ಶಬ್ದಕ್ಕೆ ಏನರ್ಥ, ಭೇದ ಪಂಚಕ, ಪಂಚಭೇದಾತ್ತಕ ಪ್ರಪಂಚವು ಸುಸತ್ಯ ವಿರಿಂಚಿ ಮುಖರು ಬಲಿ ವಂಚಕಗೆ. ಪ್ರಪಂಚ ಶಬ್ದಕ್ಕೆ ಏನರ್ಥ, ಪ್ರಾಪಂಚ, ಪಂಚ ಅಂದರೆ ಇದು, ಪ್ರಾಪಂಚ ಅಂದ್ರೇನು, ಪ್ರಪಂಚೋ ಭೇದ ಪಂಚಕ. ಐದು ವಿಧವಾದ ಭೇದವನ್ನು ಹೊಂದಿರೋದಕ್ಕೇನೆ ಜಗತ್ತನ್ನು ಏನಂತ ಕರೀತಾರೆ, ಪ್ರಪಂಚ ಅಂತ ಕರೀತಾರೆ. ಅದು ಯಾವುದು ಅಂತ ಹೇಳ್ತಾರೆ, ಜೀವೇಶ್ವರ ಭಿದಾ ಚೈವ ಜಡೇಶ್ವರ ಭಿದಾ ತಥಾ ಜೀವಭೇದೋ ಮಿಥಶ್ಚೈವ ಜಡಜೀವಭಿದಾ ತಥಾ ಮಿಥಶ್ಚ ಜಡಭೇದೋಯಂ ಪ್ರಪಂಚೋ ಭೇದ ಪಂಚಕ. ಸೋಯಂ ಸತ್ಯೋ ಹ್ಯನಾದಿತ್ಯ ನಾದಿತ್ಯೇನ್ನಾಶಮಾಪ್ನುಯಾತ್. ಜೀವೇಶ್ವರ ಭಿದಾ ಚೈವ ಜಡೇಶ್ವರ ಭಿದಾ ತಥಾ ಜೀವಭೇದ ಮಿಥಃ ಚಾಯೇವ ಜಡಜೀವಭಿದಾ ತಥಾ ಮಿಥಶ್ಚ ಜಡಭೇದ ಅಯಂ ಪ್ರಪಂಚ ಭೇದ ಪಂಚಕ. ಸಹ ಅಯಂ ಸತ್ಯ ಈ ಅನಾದಿಹಿ ಚ ಸಾದಿಹಿ ಚ ಚೇತ್ ನಾಶವಾಪ್ನುಯಾ. ಜೀವೇಶ್ವರಿ ಇದಿಷ್ಟು ಕೂಡ ವೇದವಾಕ್ಯ ಕೊಡ್ತಾರೆ, ಜೀವೇಶ್ವರ ಭಿದಾ ಜೀವೇಶ್ವರರ ಭೇದ, ಅದೇ ರೀತಿ ಜಡೇಶ್ವರ ಭಿದ ಜಡ ಈಶ್ವರರ ಭೇದ, ಜೀವಭೇದ ಮಿಥಶ್ಚೈವ ಮಿಥ ಅಂದರೆ ಮ್ಯೂಚುವಲ್, ಇಂಗ್ಲೀಷ್ ನೋಡಿ ಮಿಥ ಅಂದರೆ ಮ್ಯೂಚುವಲ್, ಜೀವಭೇದ ಮಿಥ ಪರಸ್ಪರ ಜೀವರಲ್ಲಿ ಭೇದ. ಜಡ ಜೀವ ಭಿದಾತಃ, ಜಡ ಮತ್ತು ಜೀವರಲ್ಲಿ ಭೇದ, ಭಿತಸ್ಯ ಜಡ ಭೇದವ್ಯ, ಜಡಗಳಲ್ಲಿ ಪರಸ್ಪರ ಭೇದ, ಇರ ಅಯಂ ಪ್ರಪಂಚೋ ಭೇದ ಪಂಚಕ. ಈ ರೀತಿ ಐದು ಭೇದಗಳನ್ನು ಹೊಂದಿರೋದಕ್ಕೆ ಪ್ರಪಂಚಕ್ಕೆ ಪ್ರಪಂಚ ಅಂತ ಹೆಸರು. ಸಹ ಅಯಂ ಸತ್ಯ, ಐದು ಭೇದಗಳು ಯಾವುದು ಅಂತ ಹೇಳಿ ಶ್ರುತಿ ಹೇಳ್ತಾ ಇದೆ. ಸಹ ಅಯಂ ಸತ್ಯ, ಇಂಥ ಈ ಜಗತ್ತು ಸತ್ಯವಾದದ್ದು. ಹಿ ಅನಾದಿತ್ಯ, ಮತ್ತು ಅನಾದಿಯಾದದ್ದು. ಸಾಧಿಶ್ಚೇತ್ ನಾಶಮಾಪ್ನುಯ, ಸಾಧಿ ಅನಾದಿ ಅಂದರೆ ಆದಿ ಇಲ್ಲದ್ದು, ಸಾಧಿ ಅಂದರೆ ಆದಿ ಇರೋದು. ಇದೇನಾದರೂ ಆದಿ ಹೊಂದಿದ್ದಾಗಿದ್ದರೆ, ಶೂನ್ಯದಿಂದ ಸೃಷ್ಟಿಯಾಗಿದ್ದರೆ ನಾಶವಾಗ್ತಾ ಇದೆ. ಅದಾಗಿಲ್ಲ, ಆದ್ದರಿಂದ ಅನಾದಿಯಾಗಿ ಸತ್ಯವಾಗಿದೆ ಅಂತ. ದ್ವೈತಂ ನ ವಿದ್ಯತೆ ಇತಿ ತಸ್ಮಾತ್ ಅಜ್ಞಾನಿನಾಂ ಮತಂ ಇತಿ ಶ್ರುತೇಹೇಮಿತಂ ಪ್ರಾತಂ ಪಾಯಾಖ್ಯ ಹರಿವಿದ್ಯಯಾ. ದ್ವೈತಂ ನ ವಿದ್ಯತೆ ಇತಿ ತಸ್ಮಾತ್ ಅಜ್ಞಾನಿನಾಂ ಮತಂ, ಅಲ್ಲೇನಿದೆ ಜ್ಞಾತೆ ದ್ವೈತಂ ನ ವಿದ್ಯತೆ ಅಂತ ಬಿಡಿಸ್ಕೊಂಡ್ಬಿಟ್ರು. ಹಾಗಲ್ಲ, ಜ್ಞಾತೆ ಅದ್ವೈತಂ ನ ವಿದ್ಯತೆ, ಅದು ಅತತ್ವಮಸಿ ಬಂತಲ್ಲ ಹಾಗೆ. ಇದು ವಿಷಯ ಗೊತ್ತಾದ ಮೇಲೆ ಅದ್ವೈತ ತಿಳ್ಕೊಳ್ಳೋ ಸಾಧ್ಯತೆಯೇ ಇಲ್ಲ. ಇದು ಏನ ಅದಕ್ಕೆ ಹೇಳಿದ್ದೇ ಜ್ಞಾತೆ ಹಿಂದೆ ಎಸ್ಸಾಕೋಬೇಕು, ಬಿಡಿಸ್ಬೇಕಾದ್ರೆ ಎಸ್ ಅಳ್ಳ ಬರುತ್ತೆ. ಅದಕ್ಕೆ ಜ್ಞಾತೆ ದ್ವೈತಮ್ಮನ ವಿದ್ಯತೆ ಅಂತ ಓದ್ಕೋಬಾರದು, ಜ್ಞಾತೆ ಅದ್ವೈತಮ್ಮನ ವಿದ್ಯತೆ ಅಂತ ಓದ್ಕೋಬೇಕು. ಅದನ್ನು ಹೇಳ್ತಾರೆ ಇತಿ ಶ್ರುತೆ ಹೇ ದ್ವೈತಮ್ಮನ ವಿದ್ಯತೆ ಇದೆ ತಸ್ಮಾತ್ ಅಜ್ಞಾನಿ ನಮ್ಮ ಮತ. ದ್ವೈತಮ್ಮನ ವಿದ್ಯತೆ ಅನ್ನೋದು ಅಜ್ಞಾನಿಗಳ ಮತ, ನಿಜವಾಗಲೂ ಅದ್ವೈತಂ ನ ವಿದ್ಯತೆ ಅಂತ ಸಿದ್ಧಾಂತ. ಈ ವಿಷಯ ತಿಳ್ಕೊಂಡ ಮೇಲೆ ಅದ್ವೈತದ ಪ್ರಶ್ನೆ ಬರೋದೇ ಇಲ್ಲ. ದ್ವೈತ ಏನು ಹೇಳಿದ್ರು ಅವರು, ದ್ವೈತಾಂಬದ ಅಜ್ಞಾನಿಗಳ ಮತ ಅಲ್ಲ, ಅದ್ವೈತ ಅನ್ನೋದೇ ಅಜ್ಞಾನಿಗಳ ಮತ. ಇತಿ ಶ್ರುತೇ ಹೇ ಮಿತಂ ಪ್ರಾತಂ ಅಂದರೆ ದ್ವೈತಂ ನ ವಿದ್ಯತೆ ಅಂತ ಹೇಳ್ತಾರಲ್ಲ, ಇದು ಅಜ್ಞಾನಿನ ಮತ. ಅವರರ್ಥ ಮಾಡಿದ್ದೇನು, ಅದು ಜ್ಞಾನಿಗಳ ಮತ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಅಲ್ಲ, ಅಜ್ಞಾನಿಗಳ ಮತ ಅಜ್ಞಾತೆ ಅಂತಿರೋದಲ್ಲಿ ದ್ವೈತಂ ನ ವಿದ್ಯತೆ ಇದು ತಸ್ಮಾತ್ ಅಜ್ಞಾನಿನ ಮತ ಇತಿ ಶ್ರುತೇ ಹೇ, ಈ ಶ್ರುತಿ ಹೇಳ್ತಿರೋದ್ರಿಂದ ಆಯಿತು. ಮಾಯಾ ಅಂತ ಇದೆಯಲ್ಲ, ಇಲ್ಲಿ ಮಾಯಾ ಮಾತ್ರ ಮಿದಂ ಅಂತ ಬಂದರು. ಮಾಯಾ ಶಬ್ದಕ್ಕೆ ಏನು ಅರ್ಥ ಮಾಡ್ತೀರಿ ಅಂದರೆ, ಉಪಕಾರ ಮಾಯಾ ಅಂದರೆ ಸುಳ್ಳು ಅಂತ. ಹಾಗಲ್ಲ, ಮಾಯಾ ಅಂದರೆ ಏನು, ಮಿತಂ ತ್ರಾತಂ ಮಾಯಾಖ್ಯ ಹರಿವಿದ್ಯಯ. ಮಾಯಾ ಮಿತಂ ತ್ರಾತಂ ಮಾಯಾಖ್ಯ ಹರಿವಿದ್ಯ, ಮಾಯಾ ಅಂದರೆ ಭಗವದ್ ಇಚ್ಛಾ ಅಂತ ಅರ್ಥ, ಭಗವತ್ ಪ್ರಜ್ಞಾ ಅಂತ ಅರ್ಥ. ಮಾಯೇತಿ ಭಗವತ್ ಪ್ರಜ್ಞಾ ಅಂತ ಕರೆದಿದ್ದ ಅಂದರೆ ಭಗವದ್ ಇಚ್ಛೆ, ಮಾಯಾ ಮಾತ್ರ ಭಗವದ್ ಇಚ್ಛೆಯಿಂದ ನಿರ್ಮಿತವಾದದ್ದಾದ್ದರಿಂದ ಇದು ಸುಳ್ಳಾಗ ಸಂಭವ ಇಲ್ಲೇ ಇಲ್ಲ. ಇದು ಯಾರೋ ಮಾಡಿದ್ದಲ್ಲ ಜಗತ್ತು. ಜಾತ್ರವರಣ್ಯ ಮಯಾ ಸೃಷ್ಟಮ್ ಅಂತ ಹೇಳಿದಾಗೆ ಇದು ನಾನು ಮಾಡಿರ್ತಕ್ಕಂಥ ಪರಮಾತ್ಮ ಹೇಳ್ತಿರೋದ್ರಿಂದ ಯಾರೋ ಮಾಡಿದ ಸುಳ್ಳು ಅಂತ ನಾವು ಅನ್ಕೋಬಹುದು. ದೇವ್ರು ಮಾಡಿದ ಏನಾಗೋ ಸಾಧ್ಯತೆ ಇಲ್ಲ, ಸುಳ್ಳಾಗೋ ಸಂಭವನೇ ಇಲ್ಲ. ಯಾರೋ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂದರೆ ನಮ್ಮಲ್ಲಿ ಕಷ್ಟ. ಅದು ಸಂಸ್ಥೆ ಪ್ರೊಪರೇಟರ್ ಇರಿದಾಗ ಎಲ್ಲ ಕೆಲಸದಾಗ ಅವನು ಮಾತನಾಡಿ. ಭಗವಂತ ಹೇಳುತ್ತಿದ್ದಾನೆ ಅಂದ ಮೇಲೆ ಆ ಸಮಸ್ಯೆ ಇಲ್ಲವೇ ಇಲ್ಲ. ಇಲ್ಲಿ ಮಾಯಾ ಶಬ್ದ ಸುಳ್ಳು ಅಂತ ಅರ್ಥ ಅಲ್ಲ, ಅವಿದ್ಯೆ ಅಂತ ಅರ್ಥ ಅಲ್ಲ, ಭಗವದ್ ಇಚ್ಛೆ ಅಂತ ಅರ್ಥ, ಭಗವತ್ ಪ್ರಜ್ಞಾ ಅಂತ ಅರ್ಥ. ಉತ್ತಮೋರ್ಥೋ ಹರಿ ಪರಮಾರ್ಥ ಇಲ್ಲೇನಿದೆ, ದ್ವೈತ ಅದ್ವೈತಂ ಪರಮಾರ್ಥತಃ ಅಂತಿದೆ. ಅದ್ವೈತಂ ಪರಮಾರ್ಥತ ಅವರೇ ತಿಳ್ಕೊಂಡ್ರು, ವ್ಯಾವಹಾರಿಕ ದ್ವೈತ, ಪಾರಮಾರ್ಥಿಕ ಸತ್ಯ ಅದ್ವೈತ ಅಂತ ಹೇಳಿ. ಹಾಗರ್ಥ ಅಲ್ಲ, ಉತ್ತಮೋ ಹರಿ ಹರಿರಸ್ತು ಏಕ ತದನ್ಯನ್ ಮಧ್ಯಮಾಧಮಂ ವಾಚಾರಬ್ಧಂತು ಸಾಂಕೇತ್ಯ ನಾಮಶ್ಚಾದ್ವಿಕೃತಂ ಬಹು. ಉತ್ತಮೋರ್ಥೋ ಹರಿಸ್ತು ಏಕ ತದನ್ಯನ್ ಮಧ್ಯಮಾಧಮಂ. ಅದ್ವೈತಂ ಪರಮಾರ್ಥತ ಅಂದ್ರೇನು, ಪರಮಾರ್ಥ ಅಂದರೆ ಅತ್ಯುತ್ತಮ ಸರ್ವೋತ್ತಮ ಅಂತ ಅರ್ಥ. ಸರ್ವೋತ್ತಮ ಒಬ್ಬನೇನೆ, ಉಳಿದವರೆಲ್ಲ ಸರ್ವೋತ್ತಮರಲ್ಲ, ಅವರು ಮಧ್ಯಮ ಅಧವ ಗುಂಪಿ ಬರ್ತಾರೆ ಹೊರತು ಉತ್ತಮ ವಸ್ತು ಪರಮಾರ್ಥ ಒಬ್ಬನೇನೆ. ಲಕ್ಷ್ಮೀಕಾಂತ ಸಮಂತ ಸೋಭಿ ಕಲಯನ್ ನೈವೇಶಿಸುತ್ತೆ ಸಮಂ ಪಶ್ಯಾಮಿ. ಉತ್ತಮ ವಸ್ತು ದೂರತರತು ಅಪಾಸ್ತಂ ರಸೋ ಯೋಷ್ಟಮ. ಉತ್ತಮ ವಸ್ತು ಪರಮಾರ್ಥದ ಉತ್ತಮ ವಸ್ತು. ಉತ್ತಮ ವಸ್ತು ದೇವರಿಗಿಂತ ಮತ್ತೊಂದಿಲ್ಲ ಅಂತ ಹೇಳ್ತಿದ್ದಾರೆ ಹೊರತು ಈ ಅರ್ಥ ಹೇಳ್ತಾ ಇಲ್ಲ. ವಾಚ ಇದಿಷ್ಟ ಅಭಾಗ ಮುಗಿತು. ಅಂದರೆ ಪ್ರಪಂಚವೇದಿ ವಿದ್ಯೇತ ವಾತಿಟ್ಟುಕೊಂಡು ಅದ್ವೈತ ಸತ್ಯ ದ್ವೈತ ಸುಳ್ಳು ಅಂತ ಹೇಳೋದಕ್ಕೆ ಕೊಟ್ಟರೆ ಅದು ಸರಿಯಲ್ಲ ಅಂತ ಹೇಳಿ ಖಂಡನೆ ಮಾಡಿದರು. ಇನ್ನೊಂದು ವಾಕ್ಯ ತಗೊಂಡ್ರು, ಅದ್ಯಾವುದು, ವಾಚಾರಂಭಣ ನಾಮಧೇಯಂ ಮುತ್ತಿಕೇತ್ಯೇವ ಸತ್ಯಂ ಅಂತ ಛಾಂದೋಕ್ಯದ ಮತ್ತು ಮಾಂಡೋಕ್ಯ ಅದು ಛಾಂದೋಕ್ಯ. ಅಲ್ಲೇನು ಬಂದಿದೆ, ವಾಚಾರಂಭಣ ಮುತ್ತಿಕೇತ್ಯೇವ ಸತ್ಯಂ ಅದು ಹೇಳಿದರು. ವಾಚಾರಂಭ ಎಲ್ಲ ಸುಳ್ಳು ಮಾತಷ್ಟೇ, ಎಲ್ಲ ಸುಳ್ಳು ಅಂತ ಅರ್ಥ ಮಾಡಿಬಿಡ್ತಾರೆ. ಹಾಗೆ ಅರ್ಥ ಅಲ್ಲದಕ್ಕೆ ವಾಚಾರಬ್ಧಂತು ಸಾಂಕೇತ್ಯ ನಾಮಶ್ಚಾದ್ವಿಕೃತಂ ಬಹು ನಿತ್ಯಂತು ನಾಮಧೇಯಂ ಯತ್ ವೃತ್ತಿಕೇತ್ಯಾದಿ ವೈದಿಕಂ. ಅಲ್ಲಿ ಬಂದಿರೋ ವಿಷಯ ಏನಂದರೆ, ವಾಚಾರಂಭಣಂ ನಾಮಧೇಯಂ ವೃತ್ತಿಕೇತ್ಯೇವ ಸತ್ಯಂ ಅಂತ ಹೇಳಬೇಕಾದ್ರೆ, ವಾಚಾ ಆರಂಭಣಂ ಬಹುವಿಧ. ಒಬ್ಬ ಮನುಷ್ಯ ಒಂದು ವಸ್ತುವನ್ನು ಅನೇಕ ಹೆಸರಲ್ಲೇ ಕರೀಬಹುದು, ಆದರೆ ಸಾಂಕೇತ್ಯಂ ನಾವಿಲ್ಲ ಸಾಂಕೇತ್ಯದ ಹೆಸರುಗಳಷ್ಟೇ, ಅದು ವಿಕೃತವಾದ ಹೆಸರುಗಳು. ನಿತ್ಯಂತೂ ನಾಮಧೇಯಂ ಎತ್ ವೃತ್ತಿಕೆ ಇತ್ಯಾದಿ ವೈದಿಕಂ. ವೃತ್ತಿಕೆ ಇತ್ತೇವ ಸತ್ಯಂ ಅಂದ್ರೇನು? ಈ ಮಡ್ಡು ಮಣ್ಣು ಅನೇಕ ಹೆಸರು ಕರಿಬಹುದು ಮಣ್ಣಿಗೆ. ಇವೆಲ್ಲ ಎಂಥ ಹೆಸರುಗಳಿವು? ಅನಿತ್ಯ ಹೆಸರುಗಳು. ಈ ಭಾಷೆಗಳು ಯಾವುದು ಏನಲ್ಲ, ನಿತ್ಯ ಭಾಷೆಗಳು. ಇದನ್ನು ಯಾರು ನಿತ್ಯ ಅಂತ ಒಪ್ಪಿಕೊಂಡಿಲ್ಲ ಪುಣ್ಯಕ್ಕೆ. ಆಧುನಿಕರು ಕೂಡ ಯಾವ ಭಾಷೆಗಳು ಕೂಡ ಏನಂತ ಕರೆದಿಲ್ಲ, ನಿತ್ಯ ಅಂತ ಕರೆದಿಲ್ಲ. ಎಂದು ಹುಟ್ಟಿತು ಎಂದು ಹೋಗುತ್ತೆ ಅಂತ ಹೇಳ್ತಾರೆ. ಇವತ್ತು ಇಂಗ್ಲೀಷ್ ಮೊದಲಾದವುಗಳೆಲ್ಲ ಎವೆರಿ 60 ಇಯರ್ಸ್ ಒಮ್ಮೆ ಚೇಂಜ್ ಆಗ್ತಾ ಹೋಗುತ್ತೆ. ಈ ಕನ್ನಡನೇ ಹಳೆಗನ್ನಡಕ್ಕೂ ಹೊಸಗನ್ನಡಕ್ಕೂ ಅರ್ಥ ಸಂಬಂಧ ಇಲ್ಲ. ಹಳೆಗನ್ನಡ ಹೊಸಗನ್ನಡ ಬಂದ ಅಷ್ಟೇ ಬಂದ ಹಳೆಗನ್ನಡ ಹೋಗ್ಬಿಟ್ಟು ಏನೇನು ಅರ್ಥ ಅಡ್ಡುಗಾಡಿ ಇದ್ದಾಗ ಅದೇನಾಗುತ್ತೆ, ಭಾಷೆ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತದೆ. ಇವ್ರು ನೋಡಿ, ಇವ್ರು ಗಲಾಟೆ ಮಾಡ್ತಿದ್ದಾರೆ, ಶಾಸ್ತ್ರೀಯ ಸ್ಥಾನಮಾನ ಕೊಡಿ ನಮ್ಮ ಕನ್ನಡಕ್ಕೆ ಅಂತೇಳಿ. ಅದು ಅದೇನು ನಿಮ್ಮ ಮಾಡಿದ್ದಾರೆ, ಅದಕ್ಕೆ 2000 ವರ್ಷಗಳ ಇತಿಹಾಸ ಇದ್ರೆ ಕೊಡಬೇಕು ಅಂತಿರೋದು. ನಮ್ಮದಕ್ಕೆ 2000 ಇತಿಹಾಸ ಇದು ಪ್ರೂವ್ ಮಾಡೋದು ಭಾರಿ ಕಷ್ಟ ಆಗ್ತಾ ಇದೆ. ಅವ್ರಿಗೆ ಇನ್ನೂ ಕೂಡ ನಡೀತಾ ಇದೆ ಅಂದಮೇಲೆ ನಾನಾದ ರೀತಿ ಅಂತ ಹೇಳೋ ಚಾನ್ಸ್ ಇಲ್ಲೇ ಇಲ್ಲ. ಸಂಸ್ಕೃತಿ ಕೇಳೇ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಅರ್ಥ ಆಯ್ತಾ? ಸಂಸ್ಕೃತ ಕೊಡಿ ಅಂತ ಕೇಳೋದು ಕೇಳೇ ಇಲ್ಲ, ಕೊಟ್ಬಿಟ್ರೆ ಆಗಲಿ. ಅಂದರೆ ಆಧಾರ ಭಾಷೆ ಕೊಡೋದಾರ ಬದಲು ಯಾವುದು ಕೊಡಬೇಕಾಯ್ತು? ಸಂಸ್ಕೃತ ಕೊಡಬೇಕು ಅಂದರೆ ಅದು ನಿತ್ಯ ಭಾಷೆ ಅಂತ ಹೆಸರಾಗಿದೆ. ಅದನ್ನು ಆಚಾರ ಹೇಳ್ತಿದ್ದಾರೆ. ವೃತ್ತಿಕೆ ಇದ್ದೇವ ಸತ್ಯ. ವೃತ್ತಿಕಾನ ಸಂಸ್ಕೃತ ಪದ ಯಾವಾಗಲೂ ಉಳ್ಕೊಳ್ಳುತ್ತೆ. ಉಳಿದ ಭಾಷೆಗಳು ನಿತ್ಯ ಅನಿತ್ಯ ಭಾಷೆಗಳು, ಇದು ಭಾಳ ಇಂಪಾರ್ಟೆಂಟ್. ಆದ್ದರಿಂದ ಇವತ್ತು ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಆದ ಭಾರಿ ಏನು ಅಪ್ರತಿಭ ಪಂಡಿತರಾಗಿಬಿಟ್ಟ, ಕನ್ನಡದಲ್ಲಿ ಅಪ್ರತಿಭ ಪಂಡಿತರಾಗಿಬಿಟ್ಟ, ಹೋಗಿಬಿಟ್ಟ. ಇವನು ಎಷ್ಟೋ ಒಂದು 10,000 ವರ್ಷಗಳು ಹುಟ್ಟಿದ, ಅವಾಗ ಭಾಷೆನೇ ಇರೋದಿಲ್ಲ. ಈ ಭಾಷೆಗಳು ಇರೋದಿಲ್ಲ, ಅದು ಇವತ್ತು ಯೂಸ್ ಜಾಸ್ತಿ ಅಲ್ಲ ಟೋಟಲ್. ಅದು ಸಂಸ್ಕೃತ ಕಲ್ತಿದ್ರೆ ಎಷ್ಟು ಕೋಟಿ ವರ್ಷ ಆದ್ರೆ ಹುಟ್ಟಿದ್ರು ಮತ್ತೇನಿರುತ್ತೆ? ಸಂಸ್ಕೃತ ಇದ್ದೇ ಇರುತ್ತೆ. ಆದ್ದರಿಂದ ಮುಂದೆ ಪ್ರೋಗ್ರೆಸ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಈಗ ಎಷ್ಟೋ ಸರ್ತಿ ಏನು ಮಾಡ್ತಾರೆ, ಕೆಲವರು ಎಲ್ಲೋ ಒಂದು ಊರ್ನ ಓದ್ತಿರ್ತಾರೆ, ಬೇರೆಯವರಿಗೆ ನೀವು ಇದು ಸಂಸ್ಕೃತ ತಗೊಳ್ಳೋದಿಲ್ಲ, ಯಾಕೆಂದ್ರೆ ಬೇರೆಯವ್ರು ಟ್ರಾನ್ಸ್ಫರ್ ಸಂಸ್ಕೃತ ಇರೋದು ಇದ್ದದ್ದು ಏನು ಮಾಡಬೇಕಾಗಿದ್ರೆ ಪರೀತ ಆಗ್ಬಿಡುತ್ತೆ ನಮಗೆ ಅಂತೇಳಿ ಏನು ಮಾಡ್ತೀವಿ, ಎಲ್ಲ ಕಡೆ ಇರೋ ಲ್ಯಾಂಗ್ವೇಜ್ ತಗೊಳ್ತಾರೆ. ಅರ್ಥ ಆಯ್ತಾ? ಇಲ್ಲವ್ರು ಏನಾಗುತ್ತೆ ಅವರಿಗೆ, ಏನು ಸಬ್ಜೆಕ್ಟ್ ಪೂರ್ತಿ ಔಟ್ ಬಿಸ್ಟ್ ಔಟ್ ಆಫ್ ವಾಟರ್ ಅದಾಗ ಆಗಿಬಿಡ್ತಾರೆ. ಅದು ಎಲ್ಲ ಕಡೆ ಇರೋ ಲ್ಯಾಂಗ್ವೇಜ್ ತಗೊಳ್ತಾರೆ. ಆದರೆ ಸಂಸ್ಕೃತ ಅಂಬೋದು ಎಂಥದ್ದೇ ಇವತ್ತು ಎಲ್ಲ ಕಾಲಕ್ಕಿರೋ ಭಾಷೆ. ಆದ್ದರಿಂದ ಈ ಜನ ಸಂಸ್ಕೃತ ಕಲ್ಸತ್ತ ಅಂತ ತಿಳ್ಕೊ, ಮುಂದಿನ ಜನ್ಮಕ್ಕೆ ಏನಾಗುತ್ತೆ, ಹುಟ್ಟುತ್ತಾನೆ ಏನು ಬಂದಿರುತ್ತದೋ ಆ ಜ್ಞಾನ ಬಂದುಬಿಡುತ್ತೆ, ಮತ್ತೆ ಮುಂದಕ್ಕೆ ಹೋಗ್ತಾರೆ. ಇವತ್ತು ಅದು ಅಡ್ವಾಂಟೇಜ್, ಸಂಸ್ಕೃತ ಕಲ್ತ್ರೆ ಏನು ಅಡ್ವಾಂಟೇಜ್ ಇದೆ, ಮುಂದಿನ ಜನ್ಮಕ್ಕೆ ಆಸ್ತಿ ಇರುತ್ತೆ. ಸ್ವಲ್ಪ ಕಲ್ತರೂ ಪರವಾಗಿಲ್ಲ, ಮುಂದೆ ಡೆವಲಪ್ ಆಗ್ತಾ ಹೋಗುತ್ತೆ. ಉಳಿದು ಪೂರ್ತಿ ಕಲ್ತರೂ ಉಪಯೋಗಿಲ್ಲ, ಅದಕ್ಕೆ ಅದಿರುತ್ತೆ ಅಂತ ಗ್ಯಾರಂಟಿ ಇದೆ. ಅರ್ಥ ಆಯ್ತಾ? ಈಗ ಸೊ ಪರ್ಮನೆಂಟ್ ಭಾಷೆ ಅಂದರೆ ಯಾವುದು? ಸಂಸ್ಕೃತ ಭಾಷೆ. ವೃತ್ತಿಕಾ ಇತ್ತೇವ ಸತ್ಯ. ವೃತ್ತಿಕಾ ಆಡಭಾಷೆ ಒಂದೊಂದು ಕಾಲಕ್ಕಾಗುವುದು ಆಗದೇ ಇರ್ಬೋದು, ಬಟ್ ಸಂಸ್ಕೃತ ಮಾತ್ರ ಯಾವಾಗಲೂ ಇರುತ್ತೆ. ಅಲ್ಲ, ಆಡಭಾಷೆ ಏನಾಗಿತ್ತು ಅಂತ ಹೇಳೋಕ್ಕಾಗೋದಿಲ್ಲ, ಆಗಿನ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ಬೋದು. ಆದರೆ ಮುಖ್ಯವಾದ ಭಾಷೆ ಏನಾಗಿತ್ತು? ಸಂಸ್ಕೃತನೇ. ಇವತ್ತು ಕೂಡ ಸಂಸ್ಕೃತನ ಇದು ಮಾಡಿದ್ದಾರೆ, ರಾಷ್ಟ್ರಭಾಷೆ ಮಾಡಿ ಅಂತ ದೊಡ್ಡ ಗಲಾಟೆ ಇದ್ದೇ ಇದೆ. ಗೊತ್ತಾಯ್ತಿಲ್ಲ, ಇವತ್ತಿಗೂ ಕೂಡ ಅವ್ರ ವಾದ ಇದೆ. ಇನ್ಫ್ಯಾಕ್ಟ್ ಭಾಳ ಎಕ್ಸ್ಪರ್ಟ್ಸಲ್ಲಿ ಒಪಿನಿಯನ್ ಏನಂತ ಕೊಡ್ತಾರೆ, ಸಂಸ್ಕೃತ ಮಾಡಿ ಅಂತಲೇ ಕೊಡ್ತಾರೆ. ಅರ್ಥ ಆಯ್ತಾ? ಇಂಡೋನೇಷ್ಯಾ ಮೊದಲ ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದು? ಸಂಸ್ಕೃತ. ಅವರಿಗೆ ಸಂಸ್ಕೃತ ನ್ಯಾಷನಲ್ ಲ್ಯಾಂಗ್ವೇಜ್. ಅರ್ಥ ಆಯ್ತಾ? ನಮ್ಮದು ಇಲ್ಲಿರೋದು ನಾವು ಮಾಡಿಲ್ಲ, ಅದು ಅವ್ರು ಮಾಡಿಬಿಟ್ಟಿದ್ದಾರೆ. ಅದು ಅರ್ಥ ಏನು? ಅದಕ್ಕೆ ಎಲ್ಲ ಕಾಲಕ್ಕೂ ಕೂಡ ಸಂಸ್ಕೃತ ಇದ್ದೇ ಇರುತ್ತೆ. ಆದರೆ ಆಡು ಭಾಷೆ ಆಗಿರೋದು ಬಿಡೋದು, ಅವ್ರವ್ರು ಆಗಿನ ಕಾಲಕ್ಕೆ ಬರೋದು ಹೋಗೋದು ಆಗ್ತಿರ್ಬೋದು. ಅದು ಗೊತ್ತಿರೋದು ನಿತ್ಯ. ಅರ್ಥ ಆಯ್ತಾ? ಈಗ ಇವತ್ತು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತೇವಲ್ಲ ಆ ಟೈಪ್ ಇದೆ. ಆದರೆ ಉಳಿದ ಭಾಷೆಗಳಿಗೆ ಎಕ್ಸಿಸ್ಟೆನ್ಸ್ ಇರೋ ಚಾನ್ಸೇ ಇಲ್ಲ. ಆದ್ದರಿಂದ ಎಷ್ಟು ಕಲಿತ ಕೂಡ ಉಪಯೋಗ ಅದೇ ಹೇಳಿದ್ದೆ. ಈಗ ದೇವ ಭಾಷೆ ಅಂತ ಹೇಳಿದ್ರಿಂದ ಯಾವಾಗಲೂ ಇರುತ್ತೆ ಅಂತ ಅರ್ಥ. ಹೇಳಿದ್ದೆ ದೇವನದಿ ಹೇಗೆ, ಗಂಗಾ ನದಿ ದೇವನದಿ ಅನ್ನೋ ಇದು ದೇವ ಭಾಷೆ, ಯಾವಾಗಲೂ ಇರತಕ್ಕಂಥ ಭಾಷೆ. ಇನ್ನು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಮೊದಲಿಂದ ಕಾನ್ವೆಂಟ್ ಗಿನ್ವೆಂಟ್ ಯಾವುದಕ್ಕೆ ಕಳಿಸ್ತಾರೆ, ಫಾರಿನ್ ಹೋಗಕ್ಕೆ ಅನುಕೂಲವಾಗಲಿ ಎಂಬ ಕಾನ್ಸೆಪ್ಟ್ ಇರ್ತದೆ. ಗೊತ್ತಾಯ್ತಿಲ್ಲ, ಇದಕ್ಕಿದ್ದಾಗ ಬಜೆಟ್ ಆಗಿಬಿಡ್ತದೆ ಅಂತ ಹೇಳಿಬಿಟ್ಟು. ಅರ್ಥ ಆಯ್ತಾ? ಅದಕ್ಕೆ ಸಂಸ್ಕೃತ ಕಲ್ತ್ರೆ ಬೇರೆ ದೇಶಕ್ಕೆ ಬೇರೆ ಲೋಕಕ್ಕೆ ಹೋಗೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಬೇರೆಯವ್ರಿಗೆ ಸಂಸ್ಕೃತ ಬರೋದಕ್ಕೆ ಉಪಯೋಗ ಇಲ್ಲ, ಸರ್ಕಲ್ಕ ಹೋಗಿ ಏನು ಮಾಡ್ತಾರೆ ಮಧ್ಯೆ ಹೇಳಿತ್ತಲ್ಲ, ವಾಪಸ್ ಕಳಿಸ್ಬಿಡ್ತಾರೆ, ಭಾಷೆ ಬರೋದಿಲ್ಲ ಅಂತ. ಆಮೇಲೆ ಸಂಸ್ಕೃತ ಯಾವ್ದು ಸರ್ಕಲ್ಗೆ ಹೋಗ್ಬೇಕಾದ್ರೆ ಬಂದು ಏನು ಕರಿಬೇಕು, ದೇವಲೋಕ ಹೋಗೋರು ದೇವ ಭಾಷೆ ಕರಿಬೇಕು ಫಸ್ಟ್. ಆದ್ದರಿಂದ ಎಲ್ಲರೂ ಕಲಿಯದೆ ಬೇರೆ ಭಾಷೆಗಳು ಸರ್ಕಲ್ಗೆ ಹೋಗಿ ಅಲ್ಲಿ ಅರ್ಥ ಆಗ್ತದೆ ಅಷ್ಟೇ ಹೊರತು ಸ್ವರ್ಗದಲ್ಲಿ ಅರ್ಥ ಆಗೋದಿಲ್ಲ. ಇವೆಲ್ಲ ಭಾಳ ಇಂಪಾರ್ಟೆಂಟ್. ದೇವ ಭಾಷೆ ಎಂಬ ಹೆಸರು ನಿರ್ವಾಣ ಭಾರತೀ ಅಂತ ಹೆಸರು. ಅದಕ್ಕೆ ನಿರ್ವಾಣ ಅಂದರೆ ದೇವತೆಗಳು ಅಂತ ಅರ್ಥ. ಭಾರತೀಯ ಅಂದರೆ ಮಾತು, ದೇವ ಮಾತು, ದೇವತೆಗಳ ಮಾತು. ಈ ಅನೇಕ ದೃಷ್ಟಿಯಿಂದ ಅರ್ಥ ಮಾಡಿಕೊಂಡ್ರೆ ಸಂಸ್ಕೃತಕ್ಕೆ ಇರೋ ಮಾತು ಭಾಳ ದೊಡ್ಡದು ಅಂತ ಹೇಳೋದು ಕೊಟ್ಟಿರೋ ಮಾತು. ಇವ್ರು ಅಪಾರ್ಥ ಮಾಡ್ಕೊಂಡು ಇರೋ ಅರ್ಥ ಮಾಡಿಕೊಂಡ್ರೆ ಎಕ್ಸ್ಪ್ಲೇನ್
ಮಾಡ್ತಾರೆ
ಹುಡುಕ್ತಾರೆ. ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲೇ ಮಾಡಬೇಕು. ಕೋರ್ಟ್ನಲ್ಲಿ ಶಿಕ್ಷೆ ಕೊಡ್ಬೇಕಾದ್ರೂ ಯಾರು ಇವರಿಗೂ ಇಂಗ್ಲೀಷಲ್ಲೇ ಹ್ಯಾಂಗೆ ಕೊಡ್ಬೇಕು ಹಾಕಿ ಬಳಸ್ತಾರೆ. ಇವತ್ತು ಉಳಿದ ಭಾಷೆಗಳು ಸಂಸ್ಕೃತದಲ್ಲಿ ಬಂದಿಲ್ಲೇನು, ಉಳಿದ 21 ಭಾಷೆ ಸಂಸ್ಕೃತದಲ್ಲಿ ಬಂದಿರೋದ್ರಿಂದ ರೈತರಿಗೆ ಸಂಸ್ಕೃತ ಬರಬಾರದು ಅಂತೇನಿಲ್ಲ. ಆದರೆ ಇವರಿಗೆ ಬರಬೇಕು, ಅದು ಇಂಪಾರ್ಟೆಂಟ್. ಅದೇ ಹೇಳಿದ್ದೇನು, ಆ ಕಾಲಕ್ಕೆ ಯಾವ ಮಾತಾಡ್ತಿದ್ರು ಅದು ಕೊಟ್ಟು ಸಂಶಯನಾಗೇ ಸಂಸ್ಕೃತನೇ. ಮನೇಲಿ ಏನಾರು ಮಾತಾಡ್ಕೊತಾ ಇರ್ಬೋದು. ನಿತ್ಯಂತ ನಾಮಧೇಯ ಎಂ ವೃತ್ತಿಕೆ ಇತ್ಯಾದಿ ವೈದಿಕಂ ಪ್ರಾಧಾನ್ಯ. ಆದ್ದರಿಂದನೇ ಸಂಸ್ಕೃತವೊಂದನ್ನು ಕಲಿತು ಬಿಟ್ಟರೆ ಪ್ರಾಧಾನ್ಯ ತತ್ಪರಿಜ್ಞಾನ, ಅದು ಪ್ರಧಾನವಾದ ಭಾಷೆ. ಆದ್ದರಿಂದ ಪ್ರಾಕೃತ ಅಗ್ನೋಪಿ ಪುರುಷ, ಪ್ರಾಕೃತ ಭಾಷೆ ಬರದೇ ಹೋದರೂ ಕೂಡ ಒಬ್ಬ ವ್ಯಕ್ತಿ ಸಂಸ್ಕೃತ ಕಲ್ತ್ಬಿಟ್ರೆ ಬೇರೆ ಬೇರೆ ಭಾಷೆ ಬರುತ್ತೆ. ಆಕ್ಚುಲಿ ಅದು ಯಾತಕ್ಕೆ ಒಪ್ಕೋತಾರೆ ಅಂದರೆ ಸಂಸ್ಕೃತ ಸಿಸ್ಟಮೆಟಿಕ್ ಲ್ಯಾಂಗ್ವೇಜ್. ಇವತ್ತು 2000 ವರ್ಷದ ಕಾಳಿದಾಸರ ಪುಸ್ತಕ ಇದೆ ತಿಳ್ಕೊಬೋಣ. ಇವತ್ತು ಸಂಸ್ಕೃತ ಓದ್ದ ಫಸ್ಟ್ ಕ್ಲಾಸ ಕಾಳಿದಾಸರ ವಾಕ್ಯ ಅರ್ಥ ಆಗುತ್ತೆ, ಅರ್ಥ ಆಯ್ತಾ? ಆದರೆ ಇವತ್ತು ಕನ್ನಡ ಕಲಿತ ಹಿಂದಿನ ಒಂದು 5 ವರ್ಷ ಕನ್ನಡ ಹಿಂದಿನ ಕನ್ನಡನೇ ಅರ್ಥ ಆಗುತ್ತೆ, ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಇದೇ ಇರುತ್ತೆ, ಯಾವುದೇ ಸಂಸ್ಕೃತ ಮಹಾಭಾರತ ಅರ್ಥ ಆಗುತ್ತೆ, ಇವತ್ತಿನ ಸಂಸ್ಕೃತ ಓದಿದ್ರೆ ಮಹಾಭಾರತ ಅರ್ಥ ಆಗುತ್ತೆ, ಓದ್ಲಿಕ್ಕೆ ಬರುತ್ತೆ. ರಾಮಾಯಣ ಅರ್ಥ ಆಗುತ್ತೆ. ಬೇಸಿಕ್ ಲಿಟ್ರೇಚರ್ ಬಿಟ್ಟರೆ ಎಲ್ಲ ಲಿಟ್ರೇಚರ್ ಕೂಡ ಸಂಸ್ಕೃತ ಇವತ್ತು ಓದಿಬಿಟ್ರೆ ಸಾಕು. ಆದರೆ ಆ ಬೇರೆ ಭಾಷೆಗಳಾಗಲ್ಲ, ಆ ಕಾಲಕಾಲ ಬದಲಾವಣೆ ಓದ್ದು ಹೋಗಿಬಿಟ್ರೆ ಏನೇನೋ ಅರ್ಥ ಆಗುತ್ತೆ. ಹಾಂ, ಹಳೆಗನ್ನಡ ಅರ್ಥ ಆಗೋದಿಲ್ಲ, ಓದಲಿಕ್ಕೆ ಬರೋದಿಲ್ಲ ಭಾಷೆಯವರಿಗೆ. ಹಳೆಗನ್ನಡನ ಓದೋದಕ್ಕೆ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳೋದು ಭಾಳ ದೂರ. ಇದೇನಾಗುತ್ತೆ, ಏನು ತೋರಿಸುತ್ತೆ ಇದು? ಉಳಿದ ಭಾಷೆಗಳು ಬದಲಾವಣೆ ಆಗೋ ಹಾಗೆ ಸಂಸ್ಕೃತದಲ್ಲಿ ಬದಲಾವಣೆ ಆಗೋದಿಲ್ಲ. ಸಂಸ್ಕೃತ ಹೇಗೆ ಬೇಕಾದ್ರೂ ಉಪಯೋಗಿಸಿದ ಭಾಷೆ. ಕೆಲವು ಭಾಷೆಗಳನ್ನು ಏನು ಮಾಡಬೇಕು, ಆಯಾ ಪದ ಸಿಂಟ್ಯಾಕ್ಸ್ ಅಂತ ಕರೀತಾರೆ. ಅದು ಹಾಗೆ ಚೇಂಜ್ ಆಗಿಬಿಟ್ರೆ ಅರ್ಥ ಚೇಂಜ್ ಆಗಿಬಿಡುತ್ತೆ. ನೋಡಿ, ರಾಮ ಕೀಳ್ ರಾವಣ ಹೌದಲ್ಲ, ರಾಮ ಕೀಳ್ ರಾವಣ ಅಂತ. ಈ ರಾವಣ ರಾಮ ಎಷ್ಟು ಅದು ಎಕ್ಸ್ಚೇಂಜ್ ಮಾಡಿಬಿಟ್ರೆ ಏನಾಗುತ್ತೆ ಅರ್ಥ? ಪರಿಚಯ ಆಯ್ತು. ಸಂಸ್ಕೃತದಲ್ಲಿ ಹಾಗಲ್ಲ, ಅಹನ ರಾಮ ರಾವಣ ಚೇಂಜ್ ಮಾಡಿ ಏನಾಗಲಿಲ್ಲ. ರಾಮ ರಾವಣಂ ಮಹನತ್, ಅಹನತ್ ರಾವಣಂ ರಾಮ, ಏನಾರ ಮಾಡಿ ಅರ್ಥ ವ್ಯತ್ಯಾಸ ಆಗೋದೇ ಇಲ್ಲ. ಅವು ಎಲ್ಲಾದರೂ ಪದ ಹಾಕಿದ್ರು ಕೂಡ ಏನಾಗಿರುತ್ತದ, ಹಾಗೆ ಇರುತ್ತೆ. ಈ ಬೇರೆ ಭಾಷೆಯಲ್ಲಿ ಆಗಲ್ಲ, ಆ ಪೊಸಿಷನ್ ಮೇಲೆ ಆ ಅರ್ಥ ಚೇಂಜ್ ಆಗ್ತಾ ಹೋಗುತ್ತೆ. ಇಂಗ್ಲೀಷಲ್ಲಂತೂ ಅಧ್ವಾನಮಯ, ಯಾವುದು ಎಲ್ಲೆಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಹೋಯ್ತು. ಇವತ್ತು ಇವರು ಹೇಳ್ತಾರೆ, ಬೋಟ್ ಸೂಟೆಡ್ ಫಾರ್ ಲ್ಯಾಂಗ್ವೇಜ್ ಫಾರ್ ಕಂಪ್ಯೂಟರ್ಸ್ ಅಂದರೆ ಸಂಸ್ಕೃತ ಅಂತಾರೆ. ಹೇಳು ಆಗಿರೋಸ್ ಕೂಡ ಇವತ್ತು ಸಂಸ್ಕೃತನ ಫೀಡ್ ಮಾಡಿದರೆ ಎಷ್ಟು ಉಪಯೋಗಕ್ಕೆ ಬರ್ತಾ ಆ ರೀತಿ ಬೇಡ ಬೇಡ ಉಪಯೋಗಕ್ಕೆ ಬರೋದಿಲ್ಲ. ಇದೆಲ್ಲ ದೃಷ್ಟಿ ಏನು ತೋರಿಸ್ತಾ ಇದೆ, ಇದನ್ನು ಪ್ರೂವ್ ಮಾಡ್ತಾ ಇದೆ ಸಂಸ್ಕೃತ. ಹಿಂದಿನ ಕಾಲದ ಇವತ್ತು ಗಂಗಾ ನದಿ ಶ್ರೇಷ್ಠ ಅಂತ ಹೇಳಿದರು, ಇದು ವಿಜ್ಞಾನ ಪ್ರೂವ್ ಮಾಡಿದ್ದೆ ಹೌದು ಅಂತೇಳಿ. ಗಂಗಾ ನದಿ ಶ್ರೇಷ್ಠ ಅನ್ನೋ ಮಾತನ್ನು ಬೇರೆ ಯಾವುದೇ ನದಿಗಿಂತ ಗಂಗಾ ನದಿ ಶ್ರೇಷ್ಠ ಅಂತ ವರ್ಲ್ಡ್ ಲೆವೆಲ್ನಲ್ಲಿ ಪ್ರೂವ್ ಆಗಿದೆ. ಅದೇ ರೀತಿ ಸಂಸ್ಕೃತ ಎಲ್ಲ ಭಾಷೆಗಳ ಶ್ರೇಷ್ಠ ಅಂಬೋದು ಎಲ್ಲ ಕಡೆಯಿಂದನೂ ಪ್ರೂವ್ ಆಗಿದೆ, ಭಾಳ ಇಂಪಾರ್ಟೆಂಟ್. ಅದು ಸಂಸ್ಕೃತ ಒಂದು ಗೊತ್ತಾಗಿಬಿಟ್ರೆ ಬೇರೆ ಭಾಷೆ ಕಲಿಯೋ ಸುಲಭ. ಸಂಸ್ಕೃತ ಕಲಿತಾಗ ಬೇರೆ ಭಾಷೆ ಕಲಿಸು, ಬೇರೆ ಭಾಷೆ ಬರೋ ಸಂಸ್ಕೃತ ಬರುತ್ತೆ ಅಂತ ನಿಮಗೆ ಯಾರೇ ಇಲ್ಲ. ಪ್ರಾಕೃತ ಅಜ್ಞೋಪಿ ಪುರುಷ, ಪ್ರಾಕೃತ ಭಾಷೆ ಬರದೇ ಹೋದರೂ ಕೂಡ ಪ್ರಧಾನವಾದ ಸಂಸ್ಕೃತ ಭಾಷೆಯನ್ನು ಕರೆದರೆ ವಿದ್ವಾನ್ ಇತ್ಯುಚ್ಯತೆ ಸದ್ವಿಹಿ, ವಿದ್ವಾನ್ ಅಂತ ಕರೀತಾರೆ. ಏವಂ ನಿತ್ಯ ಪರಾತ್ಮವಿತ್ ಸದಾತನಂ ಸತ್ಯಮಿತಿ ನಿತ್ಯಮೇ ಭೋಚ್ಯತೆ ಬುಧೈಹಿ. ಇಲ್ಲಿ ಆಶ್ಚರ್ಯರು ವಿದ್ವಾನ್ ಅಂತ ಯಾರು ಕರೀತಾರೆ, ಸಂಸ್ಕೃತ ಬಂದವರನ್ನ. ಇವತ್ತಷ್ಟು ಕನ್ನಡ ಪಂಡಿತರು ಅಂದ್ಬಿಡ್ತಾರೆ, ಕನ್ನಡ ವಿದ್ವಾನ್ ಕನ್ನಡ ಪಂಡಿತರು. ವಿದ್ವಾನ್ ಅಂತ ಯಾರಾಗಿರ್ಬೇಕು, ಸಂಸ್ಕೃತ ಇಂಗ್ಲೀಷ್ ವಿದ್ವಾನ್ ಅಂತ ಕರೆಯೋದಿಲ್ಲ, ತಮಿಳು ವಿದ್ವಾನ್ ಅಂತ ಕರೆಯೋದಿಲ್ಲ. ವಿದ್ವಾನ್ ಅಂತ ತಕ್ಷಣ ಏನಾಗಿರ್ಬೇಕು, ಅವರು ಸಂಸ್ಕೃತನೇ ಆಗಿದೆ. ಅದು ಆಶ್ಚರ್ಯ, ಆಚಾರ್ಯ ಹೇಳಿದ್ದು ಇವತ್ತಿಗೆ ನಡೀತಾರೆ. ವಿದ್ವಾನ್ ಇತ್ಯುಚ್ಯತೆ ವಿದ್ವಾನ್ ಅಂತ ಕರೆಯೋದು ಯಾರನ್ನ, ಸಂಸ್ಕೃತ ಕಲಿತವರನ್ನ. ಸದ್ಭಿರೇವಂ ನಿತ್ಯ ಪರಾತ್ಮವಿತ್ ಯಾರು ಗೊತ್ತೆ, ಸದ್ಭಿ ಸಜ್ಜನರ ರೀತಿ ಕರೀತಾ ಇದ್ದಾರೆ. ನಿತ್ಯ ಪರಾತ್ಮವಿತೆ, ನಿತ್ಯ ಪರಾತ್ಮವಿತೆ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಏನ, ಲಿಪಿ ಅದು ನಾಗರಿ ಅಂದ್ರೆ ಲಿಪಿ ಅಷ್ಟೇ, ಭಾಷೆ ಅಲ್ಲ ಸಂಸ್ಕೃತ ಭಾಷೆ. ಇವತ್ತು ನಾವು ಬೈದು ಸಂಸ್ಕೃತ ಲಿಪಿ ಅಲ್ಲ ಇದೆ, ಆಕ್ಚುಲಿ ದೇವನಾಗರಿ ಲಿಪಿ ಅಷ್ಟೇ ಹೊರತು ಲಿಪಿ ಬೇರೆ ಭಾಷೆ ಬೇರೆ. ಇವತ್ತು ಸಂಸ್ಕೃತ ಸರ್ವಮೂಲ ಕನ್ನಡದಲ್ಲಿ ಪ್ರಿಂಟ್ ಮಾಡಿದ್ವಿ, ಅದು ಸಂಸ್ಕೃತ ಭಾಷೆನೇ. ಕನ್ನಡದಲ್ಲಿ ಭಾಷೆ ಸಂಸ್ಕೃತ, ಕನ್ನಡ ಲಿಪಿ ಅಷ್ಟೇ. ಅನೇಕರು ಕನ್ಫ್ಯೂಸ್ ಮಾಡಿಕೊಂಡು ದೊಡ್ಡದ ಬಂದ್ಬಿಡ್ತಾರೆ, ಬಟ್ಟು ಕನ್ನಡ ಸರ್ವಮೂಲ ಕೊಡಿ ಪ್ರತಿಯಲ್ಲಿ ಅರ್ಥನೇ ಆಗಲ್ಲ ನಮಗೆ ಅಂತ ಕೇಳ್ತಾರೆ. ಕನ್ನಡ ಲಿಪಿ ಸರ್ವಮೂಲ ಅಂತ, ಕನ್ನಡ ಸರ್ವಮೂಲ ಅಂತ ಕನ್ನಡ ಲಿಪಿ, ಕನ್ನಡ ಅನುವಾದ ಬೇರೆ, ಕನ್ನಡ ಲಿಪಿ ಬೇರೆ. ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೀತಾರೆ, ಟ್ರಾನ್ಸ್ಲೇಷನ್ ಬೇರೆ, ಟ್ರಾನ್ಸ್ಕ್ರಿಪ್ಷನ್ ಬೇರೆ. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನೋ, ಲಿಪಿ ಚೇಂಜ್ ಆಗುತ್ತೆ ಅಷ್ಟೇ, ಅದು ಭಾಷೆ ಆಗೇ ಇರುತ್ತೆ. ಆದರೆ ಟ್ರಾನ್ಸ್ಲೇಷನ್ ಅಂದರೆ ನಮ್ಮ ಭಾಷೆಗೆ ಅನುವಾದ ಆಗಿಬಿಡು, ಅದು ಅನುವಾದಕ್ಕೂ ಇದಕ್ಕೂ ವ್ಯತ್ಯಾಸ ಗೊತ್ತಿರಲಿ ಭಾಳ ಜನಕ್ಕೆ. ಆದ್ದರಿಂದ ಸಂಸ್ಕೃತದಲ್ಲಿರೋದು ಲಿಪಿ ನಾಗರಿ ಎಂಬುದು ಲಿಪಿ, ಆದ್ದರಿಂದ ಬ್ರಾಹ್ಮಿ ಲಿಪಿ ನಾಗರಿ ಇವೆಲ್ಲ ಲಿಪಿಗಳವೆಲ್ಲ ಕೂಡ ನಾಗರಿ ಲಿಪಿ ತುಳು ಲಿಪಿ ಅವೆಲ್ಲ ಲಿಪಿಗಳು. ಆದ್ದರಿಂದ ಸಂಸ್ಕೃತ ಭಾಷೆ ಇದೇನೆ ವೈದಿಕ ಭಾಷೆ ಸಂಸ್ಕೃತ ಅಲ್ಲ. ಇತ್ತೀಚೆಗೆ ಉಪಯೋಗಿಸ್ತಿದ್ದೇವೆ ಅಷ್ಟೇ, 500 ವರ್ಷಗಳಲ್ಲಿ ದೇವನಾಗರಿ ಲಿಪಿನೇ ಇರಲಿಲ್ಲ, ಗೊತ್ತಾಯ್ತು? ಸ್ವಲ್ಪ ಉಪಯೋಗಿಸ್ತಿದ್ರು ಹಿಂದೆ ನಾಗರಿ, ಅದರಿಂದ ತುಳು ಉಪಯೋಗಿಸ್ತಿದ್ರು, ಆಯಾ ಕಾಲಕ್ಕೆ ಇರಬೇಕು ಉಪಯೋಗಿಸ್ಬಿಡ್ತಾರೆ ಅಷ್ಟೇ. ಮತ್ತೆ ಅನೇಕರು ಏನು ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಕನ್ನಡ ಸ್ವರೂಪರಾದರೆ ನಮಗೆ ಬೇಡ, ಅದೊಂದು ಬೇರೆ ಜೊತೆಗೆ ಸಂಸ್ಕೃತ ಕನ್ನಡ ಭಾಷೆ ಅಂತ ತಿಳ್ಕೊಬೇಕು. ಕನ್ನಡ ಲಿಪಿ ಅಷ್ಟೇ ಅದು, ಕನ್ನಡ ಲಿಪಿ ಹಿಂದಿನ ಕಾಲಕ್ಕೆ ಆಚಾರ ಕಾಲದಲ್ಲೂ ಕೂಡ ಸ್ವಲ್ಪ ದೇವನಾಗರಿ ಲಿಪಿನೇ ಇರಲಿಲ್ಲ. ಆ ಬರೆದ ಯಾವ ಲಿಪಿಯಲ್ಲಿ ಬರೆದ ಋಷಿಕೇಶ ತೀರ್ಥಗಳ ಬರೆದ ಯಾವ ರೀತಿ ತೊಳೆ ತುಳು ತುಳು ಬರೆದ ಅಷ್ಟೇ, ಸಂಸ್ಕೃತ ಲಿಪಿಯಲ್ಲಿ ಇಲ್ಲೇ ಇಲ್ಲ ಈ ಕಾಲಕ್ಕೆ, ಅರ್ಥ ಆಯ್ತಾ? ಅದೇ ಹೇಳಿದ್ದು, ಸಂಸ್ಕೃತ ನಿತ್ಯ ಭಾಷೆ ಆದ್ದರಿಂದ ಅದಕ್ಕೆ ಲಿಪಿ ಏನು ಮಾಡ್ತಾರೆ, ಆಯಾ ಕಾಲಕ್ಕೆ ಏನು ಲಿಪಿ ಇರುತ್ತೋ ಅಡಾಪ್ಟ್ ಮಾಡ್ತಾರೆ ಅಷ್ಟೇ. ಪಾಲಿಶ್ ಮಾಡ್ತಾ ಬಂದರೆ ಅದು ಅಷ್ಟೇ. ಅದು ಹಿಂದಿಗೂ ದಿನ ಉಪಯೋಗಿಸಿದ್ರು, ಮರಾಠಿಗೂ ಇದೆ, ಗುಜರಾತಿಗೂ ಇದೆ, ಬೆಂಗಾಲಿಗೂ ಇದೆ, ಕನ್ನಡಕ್ಕೂ ಇದೆ, ಚೇಂಜ್ ಇಲ್ಲ. ತೆಲುಗು ಕನ್ನಡ ರೆಸೆಂಬ್ಲೆನ್ಸ್ ಆಗುತ್ತಲ್ಲ, ಆ ಥರ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಹೊರತು ಮೇಜರ್ ಲಿಪಿ ಯಾವುದು ದೇವನಾಗರಿ ಅಷ್ಟೇ ಇತ್ತೀಚಿತು. ಐನೂರು ವರ್ಷದಿಂದ ದೇವನಾಗಿರಲಿಲ್ಲ, ನಾಗರಿ ಅಷ್ಟೆ. ಅದೇ ಹೇಳಿದ್ದು ರಿಪೀಗಡವಲ್ಲ, ರೋಮನ್ ಭಾಷೆ ಬೇರೆ, ರೋಮ ಲಿಪಿ ಬೇರೆ. ಮತ್ತೆ ಗೊತ್ತಾಯ್ತಾ, ಭಾಷೆ ಮಲಯಾಳಿ ಭಾಷೆ ಬೇರೆ, ಮಲಯಾಳಿ ಲಿಪಿ ಬೇರೆ, ತುಳು ಭಾಷೆ ಬೇರೆ, ತುಳು ಲಿಪಿ ಬೇರೆ. ಆದ್ದರಿಂದ ಲಿಪಿಗೂ ಭಾಷೆಗೂ ವ್ಯತ್ಯಾಸ ಗೊತ್ತಿರಬೇಕು. ಇವತ್ತು ಹೇಳಿದ ಕನ್ನಡ ಸ್ವರೂಪ ತೆಲುಗು ಸ್ವರೂಪನ ಆದರೆ ಭಾಷೆ ಚೇಂಜ್ ಆಗಲಿಲ್ಲ, ಲಿಪಿ ಚೇಂಜ್ ಆಯ್ತು ಅಷ್ಟೇ. ಆದ್ದರಿಂದ ಅದು ಯಾವ ಸಂಸ್ಕೃತ ಇಟ್ಕೊಂಡಷ್ಟು ಪುಣ್ಯ ಬರುತ್ತೆ ಅಂತ ಭಾಳ ಜನ ಕೇಳ್ತಾರೆ. ಸಂಸ್ಕೃತ ಇಟ್ಕೊಂಡಷ್ಟು ಪುಣ್ಯ ಬರುತ್ತೆ ಅಂತ ಕೇಳಿದ್ರೆ, ಸ್ವರೂಪನೇ ಯಾವ ಭಾಷೆಯಲ್ಲಿ ಸ್ವರೂಪನ ಏನದ ಅನುವಾದ ಮಾಡದೇ ಇಲ್ಲ, ಅನುವಾದ ಮಾಡದೆ ಹೊರಟೋಯ್ತು. ಅನುವಾದ ಮಾಡಿದ್ರೆ ಮೂಲ ಶಕ್ತಿ ಇರೋದಿಲ್ಲ, ಅದು ಲಿಪಿ ಚೇಂಜ್ ಆದರೆ ಮೂಲ ಶಕ್ತಿ ಚೇಂಜ್ ಆಗೋದಿಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅದು ವಿಶೇಷ. ಇವತ್ತು ಯಾವ್ದ ಇರಬೇಕಾಗಿಲ್ಲ, ಅದೇ ಹೇಳ್ತಿರೋದು ನಾನೀಗ. ಕನ್ನಡಕ್ಕೆ ಬಂದಿದೆ ಅಷ್ಟೇ, ಹಿಂದೆ ಹೋಗ್ಬಿಟ್ರೆ ಕನ್ನಡ ಲಿಪಿನೇ ಇರುತ್ತಿರಲಿಲ್ಲ. ಅರ್ಥ ಆಯ್ತಾ ನಿಮಗೆ? ಕನ್ನಡ ಲಿಪಿನೂ ಚೇಂಜ್ ಆಗ್ತಾ ಬಂದಿದೆ. ಸುಮಾರು ಸಾವಿರದಿಂದ ಶಾಸನಗಳು ಓದಿ ನೀವೀಗ, ಈ ಕನ್ನಡದ ಓದಲಿಕ್ಕೆ ಬರೋದಿಲ್ಲ. ಅವನ ಆ ಲಿಪಿನೇ ಬೇರೆ, ಲಿಪಿಗಳು ಎಲ್ಲ ಕಾಲಕ್ಕೂ ಚೇಂಜ್ ಆಗುತ್ತೆ. ಅರ್ಥ ಆಯ್ತು? ಎಲ್ಲ ಭಾಷೆಗಳು ಚೇಂಜ್ ಆಗುತ್ತೆ, ತಿಳಿತಾ? ಆದ್ದರಿಂದ ಲಿಪಿಗೆ ತಮ್ಮದೇ ಭಾಷೆ ಬಂದು ಲಿಪಿ ಅಂತ ಇರಬೇಕೇನು ಇಲ್ಲ, ತಿಳಿತಾ? ಒಂದು ಕಾಲಕ್ಕೆ ಹೊಂದ್ಕೊಂಡ್ಬಿಡೋದು, ಆಮೇಲೆ ಚೇಂಜ್ ಆಗಿಬಿಡ್ಬೇಕು, ಮಾಡಿಫೈ ಆಗ್ತಾ ಆಗ್ತಾ ಒಂದು ಬದಲಾಗಿಬಿಡ್ಬೇಕು. ಇವತ್ತು ಇಂದಿರ ಕಾಲಕ್ಕೆ ಭಾಳ ಜನ ನೋಡಿರಲಿಲ್ಲ, ತಮಿಳುನಾಡಿನಲ್ಲಿ ಏನಾಗುತ್ತೆ, ಅವ್ರಿಗೆ ಕನ್ನಡ ಬರುತ್ತೆ, ಆದರೆ ಕನ್ನಡ ಲಿಪಿ ಬರೋದಿಲ್ಲ ಅವರಿಗೆ. ಕನ್ನಡ ಭಾಷೆ ಅರ್ಥ ಮಾಡ್ಕೋತಾರೆ, ಲಿಪಿ ಅರ್ಥ ಮಾಡ್ಕೋಬೋದಿಲ್ಲ. ಅದಕ್ಕೆ ಪುಸ್ತಕಗಳು ಯಾಕೆ ಪ್ರಿಂಟ್ ಮಾಡ್ತಿದ್ರು? ಭದ್ರ ಕಥಾ ಅಂಬಿಡ್ತ ಅದು ಪ್ರಿಂಟಿಂಗು, ಅದು ಪೂರ್ತಿ ಕನ್ನಡ ಲಿಪಿ. ಅಲ್ಲಿ ಸ್ಕ್ರಿಪ್ಟ್ ಯಾವುದು? ದೇವನಾಗರಿ ಸ್ಕ್ರಿಪ್ಟ್ ಅಷ್ಟೇ. ಹರಿಕಥಾಂಸರ ಹಾಗೆ ಮಾಡಿದ್ದಾರೆ, ಅದೇ ದೇವನಾಗರಿ ಲಿಪಿಯಲ್ಲಿ ಹರಿಕಥಾಂಸರ ಅರ್ಥ ದೇವನಾಗರಿ. ಕಮಲಾಪತಿ ದಾಸರ ವ್ಯಾಖ್ಯಾನ ಇರೋದು ದೇವನಾಗರಿ ಲಿಪಿಯೊಳಗೆ ಇವತ್ತು ಸಿಗೋದು. ಅರ್ಥ ಆಯ್ತಾ? ಅಲ್ಲಿ ಎಲ್ಲರಿಗೂ ಓದಲಿಕ್ಕೆ ಅನುಕೂಲ ಆಗಲಿಕ್ಕೆ, ಭಾಷೆ ಮಾತ್ರ ಕನ್ನಡನೇ, ತಿಳಿತಾ? ಸೊ ಭಾಷೆಗಳ ಲಿಪಿಗೂ ವ್ಯತ್ಯಾಸ ತಿಳ್ಕೊಂಡಿರ್ಬೇಕು. ಸಂಸ್ಕೃತ ಲಿಪಿ ದಿತ್ಯ ಅಂತ ಹೇಳಕ್ಕೆ ಹೊರಟಿಲ್ಲ, ಸಂಸ್ಕೃತ ಲಿಪಿ ಅಂತ ನಾವು ಕರಿತೇವೆ ಅಷ್ಟೇ. ಸಂಸ್ಕೃತ ಲಿಪಿ ಅಲ್ಲ ಅದು, ಸಂಸ್ಕೃತ ಎಂಬುದು ಏನದು? ಭಾಷೆ. ದೇವನಾಗರಿ ಎಂಬುದು ಲಿಪಿ. ಅರ್ಥ ಆಯ್ತಾ? ಲಿಪಿ ಅಂದರೆ ಹೇಳಿ ಸ್ಕ್ರಿಪ್ಟ್, ಅದು ಸ್ಕ್ರಿಪ್ಟ್ ಬೇರೆ, ಲ್ಯಾಂಗ್ವೇಜ್ ಬೇರೆ. ಅರ್ಥ ಆಯ್ತಾ? ಈಗ ಸ್ಕ್ರಿಪ್ಟ್ ಬೇರೆ, ಲ್ಯಾಂಗ್ವೇಜ್ ಬೇರೆ. ಆದ್ದರಿಂದ ಇದು ಮಾಡಿದರೆ ಸರಿ. ಎಲ್ಲಿ ಹೇಳಿದ್ದೇನೆ ಈಗ, ಅದು ಬೇಕಾದ್ರೆ ಸಿಗುತ್ತಂತ. ಗೊತ್ತಾಯ್ತಾ? ಬೇಕಾದ್ರೆ ಸಿಗುತ್ತೆ. ಹರಿಕಥಾಂಸರ ತಮಿಳು ಮಾಡ್ತಾರೆ, ಸಾರ್ಗಳು ಮಾಡ್ತಿದ್ದಾರೆ ಬೇಕಾದಷ್ಟು. ಅದಕ್ಕೆ ಲಿಪಿಯಲ್ಲಿ ಚೇಂಜ್ ಮಾಡೋದಕ್ಕೆ ಭಾಷೆ ಚೇಂಜ್ ಆಗೋದಿಲ್ಲ ನಿತ್ಯಂತೂ ನಾವು. ಆದ್ದರಿಂದ ವೃತ್ತಿಕಾಂತಕ ನಿತ್ಯವಾದ ಭಾಷೆ ಸಂಸ್ಕೃತವನ್ನು ಕಲಿತರೆ ಯಾವುದೇ ಭಾಷೆಯನ್ನು ಕಲಿಯಲು ಸಾಧ್ಯವಾಗುತ್ತೆ. ಆದ್ದರಿಂದ ಸದ್ಭಿರೇವಂ ನಿತ್ಯ ಪರಾತ್ಮವಿ ಸದಾತನಂ, ಇದು ಆ ಭಾಗ ಮುಗಿತು. ಸೊ ಅಲ್ಲಿ ಏನು ಹೇಳಿದ ರೊಟ್ಟಿ ಮೇಲೆ ಈಗ ವೃತ್ತಿಕಾ ಮಾತ್ರ ಸತ್ಯ ಅಂತ ಹೇಳಿದರೆ ನೀವೇನು ತಿಳ್ಕೊಂಡ್ರಿ? ಉಳಿದೆಲ್ಲ ಸುಳ್ಳು, ಮಣ್ಣೊಂದೇ ಸತ್ಯ ಅಂತ ತಿಳ್ಕೊಂಡ್ರಿ. ಹಾಗಲ್ಲ, ವೃತ್ತಿಕಾ ಅಂತಕ್ಕಂಥ ಸಂಸ್ಕೃತ ಭಾಷೆ ನಿತ್ಯ, ಉಳಿದ ಭಾಷೆಗಳು ನಿತ್ಯ ಅಲ್ಲ ಅಂತ ಹೇಳಿದರು. ಮತ್ತು ಇನ್ನೊಂದು ಸ್ವಾರಸ್ಯನೂ ಇದರಲ್ಲಿ, ಬೇರೆ ಎಲ್ಲ ಭಾಷೆಗಳು ಸಾಂಕೇತ್ಯಂ ನಾಮ ಅಂತ ಕರ್ತವೆ. ಮಣ್ಣು ಅದು ವ್ಯುತ್ಪತ್ತಿ ಅಂತ ತೋರಿಸ್ತೀರಿ ನೀವೀಗ ಅಷ್ಟೇ. ಮಡ್ ಅಂದರೆ ಮಡ್ ಅಷ್ಟೇ, ಮಣ್ಣು ಅಂದರೆ ಮಣ್ಣು, ಯಾವುದಕ್ಕೂ ವ್ಯುತ್ಪತ್ತಿ ಇಲ್ಲ ಬೇರೆ ಭಾಷೆಗಳಲ್ಲಿ. ನಮ್ಮಲ್ಲಿ ಹಾಗಲ್ಲ, ಏನಿದೆ ಪ್ರತಿಯೊಂದಕ್ಕೂ ಅರ್ಥ ಇದೆ. ನದಿ ಅಂದರೆ ಯಾತಕ್ಕೆ ನದಿ ಅಂತ ಕರೀತಾರೆ, ಶಬ್ದದಲ್ಲೇ ಅರ್ಥ ಇದೆ. ಮತ್ತೆ ಘಟ ಅಂದರೆ ಯಾತಕ್ಕೆ ಘಟ ಅಂತಾರೆ. ಈಗ ಸಂಸ್ಕೃತ ಪ್ರತಿಯೊಂದು ಭಾಷೆಗೆ ಏನು ಅರ್ಥ ಮಾಡಕ್ಕೆ ಬರುತ್ತೆ? ಶಬ್ದ ನೋಡೋದು ಅರ್ಥ ಮಾಡಕ್ಕೆ ಬರುತ್ತೆ, ಬೇರೆ ಎಲ್ಲ ಭಾಷೆಗೆ ಆಗಿ ಬರೋದಿಲ್ಲ. ಯಾವ ಕನ್ನಡದಲ್ಲಿ ಕೆಲವು ಯಾವುದು ಸಂಸ್ಕೃತ ಬಂದದ್ದು ಮಾಡ್ತಾರೆ ಅಷ್ಟೇ, ಬರೀ ಕನ್ನಡದಲ್ಲಿ ಮಾಡಕ್ಕೆ ಬರೋದಿಲ್ಲ, ತಿಳಿತಾ? ಆ ಅರ್ಥದೊಳಗೆ ಮೂಲತಃ ಅದಕ್ಕೆ ಹೇಳಿದ್ದು ಸಾಂಕೇತ್ಯ ನಾಮ. ಇವೆಲ್ಲ ಕೂಡ ಸಾಂಕೇತ್ಯ ನಾಮ ಹೊರತು ಅದು ಇದಲ್ಲ. ಮೈಕ್ ಅಂದರೆ ಮೈಕ್ ಅಷ್ಟೇ, ಯಾತಕ್ಕೆ ಗೊತ್ತಿಲ್ಲ, ತಿಳಿತಾ? ಆದರೆ ಬಿಜೆಪಿ ಸಂಸ್ಕೃತದಲ್ಲಿ ಹಾಗಲ್ಲ, ಪ್ರತಿಯೊಂದು ಪದಗಳು ಏನು ಮಾಡುತ್ತದ ಒಳಗೆ ಅರ್ಥ ಇರುತ್ತದೆ. ಬಿಡಿಸ್ಕೊಂಡ್ಬಿಟ್ಟು ಈ ಪಂಕಜ ಅಂತ ಕರೋದು, ಪಂಕಜ ಇದೈತೆ ಪಂಕಜ ಆ ಥರ ಅಂದ್ರೆ ಬೇರೆ ಲಿಪಿಗಳು ಯಾಕೆ ತೋರಿಸಬಾರದು? ರೋಸ್ ಅಂದ್ರೆ ರೋಸ್, ಯಾತಕ್ಕೆ ರೋಸ್ ಅದು ಗೊತ್ತಿಲ್ಲ. ಮತ್ತು ಪ್ರೊನೌನ್ಸಿಯೇಷನ್ ಕೂಡ ಬೇರೆ ಭಾಷೆಯಲ್ಲಿ ನಿಯಮ ಇಲ್ಲ. ಇದು ಇಂಗ್ಲೀಷ್ನಲ್ಲಿ ವರ್ಷ್ಟು ಪ್ರೊನೌನ್ಸಿಯೇಷನ್ ಬೇಕಾದ್ರೆ ಅದು ಹೇಳಿ ಹೇಳ್ಬೇಕು ಅಂತ ಹೇಳಿದ್ ಹೇಳ್ಬೇಕಷ್ಟೇ. ಈ ಜಪಾನ್ ಅಂತ ಇದೇ ತಿಳ್ಕೊಬೇಕು, ಯಾವ ರೀತಿ ಓದಕ್ಕೆ ಬರುತ್ತದನ? ಜಾಪನ್ ಅನ್ಬೋದು, ಜಪಾನ್ ಅನ್ಬೋದು, ಜಪನ್ ಅನ್ಬೋದು, ಬೇಕಾದ್ರೆ ಏನು ಬೇಕಾದ್ರೆ ಅನ್ಬೋದು. ಆದರೆ ಇದು ಸಂಸ್ಕೃತ ರಾಮ ಅಂತ ರಾಮನೇ ಓದ್ಬೇಕು, ಬೆಳಕು ಬರೋದಿಲ್ಲ. ಅದು ಇಂಗ್ಲೀಷಲ್ಲಿ ರಾಮ ಅಂತ ರಮ ಅಂತ ಬೇಕಾದ್ರೆ ಓದ್ಬೋದು, ರಾಮ ಅಂತ ಓದ್ಬೋದು, ರಮ ಬೇಕಾದ್ರೆ ಓದ್ಬೋದು. ಅದು ಎಷ್ಟು ಇದಿದೆ ಏ ರಾಮ ಅಂತ ಯಾತಕ್ಕೆ ಓದಬೇಕು? ಈ ಪುಟ್ ಇದೆ, ಬಟ್ ಇದೆ, ಎರಡು ಬಿ ಯು ಟಿ ಪುಟ್ಟು, ಬಿ ಯು ಟಿ ಬಟ್. ಪುಟ್ ಅಂತ ಯಾಕೋಬಲ್ಲದನ ಬಟ್ ಅಂತ, ಇದ್ರ ಪುಟ್ಟ ಪಟ್ ಅಂತ ಯಾಕೋಬೋದಿಲ್ಲ. ಹಾಗಾದ್ರೆ ಒಂದು ಕರೆದೇ ಅಷ್ಟೇ, ಸ್ಪೆಲ್ಲಿಂಗ್ ಚೇಂಜ್ ಇಲ್ಲ. ಸ್ಪೆಲ್ಲಿಂಗ್ ಹಾಗೆ ಇದ್ರು ಕೂಡ ಪುಟ್ಟ ಯಾಕೆ ಪಟ್ಟ ಯಾಕೆ ಹಾಕೋಬಾರದು? ನಿಯಮ ಇಲ್ಲ ನಮ್ಮಲ್ಲಿ. ಹಾಗಲ್ಲ, ಯಾರು ಓದಿದ್ರು ಹಾಗೆ ಓದ್ಬೇಕಲ್ಲ, ತಿಳಿತಾ? ಅಲ್ಲಿ ಓದೋದು ಹೇಳ್ಕೊಡ್ಬೇಕು, ಹೀಗೆ ಓದು ಅಂತೇಳಿ. ಇದು ಸಂಸ್ಕೃತದಲ್ಲಿ ಹಾಗಿಲ್ಲ, ಆ ಪದಲ್ಲಿ ಚೇಂಜ್ ಆಗೋದೇ ಇಲ್ಲ. ಅದನ್ನೆಲ್ಲ ವ್ಯತ್ಯಾಸ ಅರ್ಥ ಮಾಡಿಕೊಂಡ್ರೆ ಸಂಸ್ಕೃತದ ಬಗ್ಗೆ ಇರೋ ಮಹತ್ವ ಏನಂತ ತಿಳಿಯಿರಿ. ಆ ಎಲ್ಲ ಹೇಳೋದಕ್ಕೋಸ್ಕರ ಉಪನಿಷತ್ ಏನಂತ ಹೇಳಿತೋ, ವೃತ್ತಿಕೇತ್ಯೇವ ಸತ್ಯಂ. ಆ ಸಂಸ್ಕೃತದ ಹಿರಿಮೆ ಆಚಾರ್ಯರ ಚಾಂದೋಪನಿಷತ್ತಿನ ಭಾಷ್ಯದಲ್ಲಿ ಆ ಸಂಸ್ಕೃತ ಹಿರಿಮೆಯನ್ನು ವರ್ಣನೆ ಮಾಡಿದ್ದಾರೆ ಎಂಬುದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಮತ್ತು ಸಂಸ್ಕೃತದಲ್ಲಿ ಕಾಂಪೋಸ್ಟ್ ಮಾಡದೆ ಬರೋದಕ್ಕೆ ಇನ್ಯಾವ ಭಾಷೆಯಲ್ಲೂ ಮಾಡಕ್ಕೆ ಬರೋದಿಲ್ಲ. ಸಂಸ್ಕೃತದಲ್ಲಿ ದೊಡ್ಡ ಪದ ಮಾಡಲಿಕ್ಕೆ ಬರೋ ಹಾಗೆ ಬೇರೆ ಯಾವ ಭಾಷೆಯಲ್ಲೂ ಮಾಡಕ್ಕೆ ಬರೋದಿಲ್ಲ. ಎಷ್ಟು ದೊಡ್ಡ ಪದ ಬೇಕಾದ್ರೆ ಮಾಡ್ಬೋದು. ಹೇಳಿದ್ನಲ್ಲ, ಇದ್ರ ಬಂತಲ್ಲ, ಉತ್ಕಂಠ ಕುಂಠ ಕೋಲಾಹಲ ಜಮವಿದಿತ ಜಸ್ತ್ರ ದೇವಾಲ ವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಭೂತಾಂತ ತಮಸ ಸುಮನೋ ಮೌಲಿ ರತ್ನಾವಲಿನ. ಒಂದೇ ಪದ ಅದಿಷ್ಟು ಕೂಡ ಆ ತಿಳಿಸ್ ಆಗಿಬಿಟ್ಟು ಅದ್ವಾರ್ಯ ಎದ್ದೋಗ್ಬಿಡುತ್ತೆ, ಓದಕ್ಕೆ ಸಾಧ್ಯ ಆಗುತ್ತೆ. ಹೇಳಿತಾ, ಅಂದರೆ ಸಂಸ್ಕೃತ ಒಂದು ಓದಕ್ಕೆ ಬಂತು ಅಂದರೆ ಯಾವ ಭಾಷೆ ಬೇಕಾದ್ರೂ ಓದ್ಬೋದು, ಆದರೆ ಆ ಬೇರೆ ಭಾಷೆಯಿಂದ ಸಂಸ್ಕೃತ ಓದಕ್ಕೆ ಆಗೋದಿಲ್ಲ ಅವನ ಕೈ. ಅದು ಎಲ್ಲದರಲ್ಲೂ ಅಷ್ಟೇ ಇದೆ, ಅದು ಉಚ್ಚಾರಣೆ ಭಾಷೆ ಅದರ ಅರ್ಥ ಪ್ರತಿಯೊಂದು ಸಂಸ್ಕೃತ ಏನಾಗುತ್ತೆ ಒಂದಕ್ಕೆ ಎಷ್ಟಾದ್ರು ವಿಶ್ವ ಒಂದೊಂದು ಪದಕ್ಕೆ ನೂರು ನೂರು ಅರ್ಥ. ಆ ರೀತಿ ಬೇರೆ ಯಾವ ಭಾಷೆ ಹೇಳಕ್ಕೆ ಬರೋದಿಲ್ಲ. ವಿಶ್ವಂಬಿಷ್ಣುರು ಭಷತ್ಕಾರ ಒಂದೊಂದು ಪದಕ್ಕೆ ನೂರು ನೂರು ಅರ್ಥ ಹೇಳ್ತಕ್ಕಂಥ ಭಾಷೆ ಒಂದು ವೇದವ್ಯಾಸರು ಬರೆದ್ರು ಅದೆಲ್ಲ ಒಂದು ಮುಖ. ಸಂಸ್ಕೃತ ಭಾಷೆಯಲ್ಲಿರೋ ಒಂದು ಹಿರಿಮೆ ಬೇರೆ ಯಾವ ಭಾಷೆಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಕಬ್ಬಿಣದಲ್ಲಿ ಎಷ್ಟು ಆಭರಣ ಮಾಡಕ್ಕೆ ಬರುತ್ತೆ ನಿಮಗೆ? ಕಬ್ಬಿಣದಲ್ಲಿ ಮೂಗುತಿ ಮಾಡಿರಿ, ಕವಿ ಬೋರೆ ಮಾಡಿರಿ ಗೋವಿಂದ. ಬಂಗಾರದಲ್ಲಿ ಬರುತ್ತೆ, ಅದಕ್ಕೆ ಬಂಗಾರಕ್ಕೆ ಸಾಮರ್ಥ್ಯ. ಯಾವ ಆಭರಣ ಬೇಕಾದ್ರೂ ಮಾಡ್ತಕ್ಕಂಥ ಆಭರಣ ಬಂಗಾರಕ್ಕೆ ಇಲ್ಲ, ಕಬ್ಬಿಣಕ್ಕಿಲ್ಲ, ಸ್ಟೀಲ್ಗೆ ಆ ಥರ ಸಾಮರ್ಥ್ಯ ಇಲ್ಲ, ಬಂಗಾರಕ್ಕೆ ಮಾತ್ರ ಸಾಮರ್ಥ್ಯ ಇರೋದು. ಅದಕ್ಕೆ ಲೋಹ, ಬರೀ ಲೋಹ ಇಲ್ಲ ಅಲ್ಲ, ಎಂಥ ಲೋಹ ಆಯ್ತದೋ ಯಾವ ಕಾಲಕ್ಕೂ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಅದು ಬಂಗಾರ ಮನೇಲಿ ಇತ್ತು ಅಂದರೆ ವ್ಯಾಲ್ಯೂ ಯಾವಾಗಲೂ ಇರುತ್ತೆ. ಕಬ್ಬಿಣ ಇತ್ತು ಅಂತ ಹೇಳಿದ್ರೆ ಯಾಕಂದರೆ ಅವ್ರಿಗೆ ತೂಕ ಕೋಟಿ ತೂಕ ಹಾಕ್ಬಿಡ್ತಾನೆ ನಡೆಯುತ್ತೆ. ಅದೇ ಅವ್ರಿಗೆ ಕೊಟ್ಟರೆ ಬೇಡ ಅನಿಸ್ಬಿಡೋದು ದುಡ್ಡು ಅವ್ರಿಗೆ, ಅವ್ರಿಗೆ ಎಷ್ಟು ದುಡ್ಡು ಕೊಡ್ತೀರಿ ಅಂತ ಹೇಳಿದಾಗ ಬೇರೆ ದಿನ ಇಟ್ಕೊಂತ ಹೇಳ್ಬಿಡ್ತು ಅಷ್ಟರ ಮಟ್ಟಿಗೆ. ಅದು ಇಟ್ಕೊಂಡ್ರು ಭಾರ, ಬಾರಿದ್ರು ಭಾರ, ಆ ಥರ ಆಗ್ಬಿಡುತ್ತೆ. ಅದು ಬಂಗಾರ ಆಗಲ್ಲ, ಇರೋದು ಭಾರಿ ಸಣ್ಣದು ಬೆಲೆ ಭಾರಿ ಜಾಸ್ತಿ. ಲೋಹದಲ್ಲಿ ಬಂಗಾರ ಹಾಕೋ ಭಾಷೆಗಳಲ್ಲಿ ಸಂಸ್ಕೃತ ಹಾಕಿ. ಸಂಸ್ಕೃತದ ಮಹಿಮೆ ಪ್ರಾಧಾನ್ಯಾತ್ ತತ್ಪರಿಜ್ಞಾನಾತ್ ಪ್ರಾಕೃತಾಜ್ಞೋ ವಿಪುರುಷ ವಿದ್ವಾನ್ ಇತಿ ಉಚ್ಯತೆ ಸದ್ಭಿಹಿ ಏವಂ ನಿತ್ಯ ಪರಾತ್ಮವಿತ್. ಹೀಗೆ ಇದು ಒಂದು ಭಾಗ ಮುಗಿತು. ಇನ್ನು ನಿತ್ಯಂ ಅಂತ ಬಂದಿದೆ ಮೃತ್ತಿಕೆ ದೇವ ಸತ್ಯಂ ಶಬ್ದಕ್ಕೆ, ಸತ್ಯಂ ಅಂತಿದೆಯಲ್ಲ ಸತ್ಯಂ ಅಂತ ಶಬ್ದಕ್ಕೆ ನಿತ್ಯಂ ಅಂತ ಅರ್ಥ. ನಿತ್ಯ ಪರಾತ್ಮವಿತ್ ಸದಾತನಂ ಸತ್ಯಮಿತಿ ನಿತ್ಯಮೇ ಉಚ್ಯತೆ ಬುಧೈ. ಇಲ್ಲಿ ಸತ್ಯ ಶಬ್ದಕ್ಕೆ ಸತ್ಯ ಅಂತ ಅರ್ಥ ಅಲ್ಲ, ನಿತ್ಯ ಅಂತ ಅರ್ಥ. ಪ್ರಯೋಗಸ್ಯ ಉತ್ತರತ್ರ ಅಸ್ತಿ ಜರಾ ಯದ್ದೇನ ವಾಪ್ನುಯಾತ್ ದೇಹ ಪ್ರಧ್ವಂಸದೇ ವಾಯಂ ಕಿಂ ತಮೋ ಕಿಂ ತಥೋ ಅಸ್ಯ ಅತಿಶಿಷ್ಯತೆ. ಪ್ರಯೋಗಸ್ಯ ಉತ್ತರತ್ರ ಅಸ್ತಿ, ವಿಕಾಶ ಪ್ರಯೋಗಗಳಿವೆ. ಜರಾ ಇದು ಏನಂ ವಾಪ್ನುಯಾತ್ ದೇಹ ಪ್ರಧ್ವಂಸತೆ ವಾ ಅಯಂ ಕಿಂ ತಥೋ ಅಸ್ಯ ಅತಿಶಿಷ್ಯತೆ. ಯಾವಾಗ ಮುಪ್ಪು ಬಂತೋ ನಿಧಾನವಾಗಿ ದೇಹ ಹಾಳಾಗಲು ಶುರುವಾಗುತ್ತೆ. ಮುಂದೇನು ಹನ್ಯತೆ ನವಧೇನಾಯಂ, ಹನ್ಯತೆ ನವಧೇನಾಯಂ, ಆದರೆ ದೇವರಿಗೆ ಮಾತ್ರ ಯಾವ ವಧನೂ ಇಲ್ಲ. ಜರಯಾತ ನಜೀರ್ಯತಿ, ಯಾವ ಮುಪ್ಪು ದೇವರಿಗಿಲ್ಲ. ಗೊತ್ತಾಯ್ತಾ, ದೇವರ ಶರೀರ ದೇವರ ಲೋಕ ಹೇಗಿದೆ ಅಂದರೆ ಏತತ್ ಸತ್ಯಂ ಬ್ರಹ್ಮಪುರಂ ಇದು ನಿತ್ಯತ್ವ ಏ ವೈ. ಬ್ರಹ್ಮಪುರ ಅಂದರೆ ವೈಕುಂಠ ಲೋಕ ಮತ್ತು ವಿಷ್ಣುವಿನ ದೇಹ, ಅದಕ್ಕೆ ಮುಪ್ಪಿಲ್ಲ ಅದಕ್ಕೆ ಸಾವಿಲ್ಲ ಅಂತ ಕೊಂಡಾಡ್ತ. ಸಂಸ್ಕೃತಕ್ಕೆ ಹಾಗೆ ಏನಿಲ್ಲ, ಮುಪ್ಪಿಲ್ಲ ಸಾವಿಲ್ಲ, ಇದು ಸಂಸ್ಕೃತದ ವೈಶಿಷ್ಟ್ಯ. ವಾಚಾರಂಭಣ, ನಾಳೆಯಿಂದ ಐದು ದಿವಸ ಪಾಠ ಇರೋದಿಲ್ಲ, ಮುಂದಿನ ಸೋಮವಾರದಲ್ಲಿಯೂ ಪಾಠ ಊರಲ್ಲಿರೋದಿಲ್ಲ, ಮುಂದಿನ ಸೋಮವಾರ ಬೆಳಿಗ್ಗೆ. ವಾಚಾ ಆರಂಭಣ ಇತ್ಯುಕ್ತೆ ಮಿಥ್ಯೇತಿ ಅಶ್ರುತ ಕಲ್ಪನ ಪುನರುಕ್ತಿರ್ನಾಮಧೇಯಂ ಇತಿ ಇತ್ಯಶ್ಯ ನಿರರ್ಥತ. ಇದೆಲ್ಲ ಆಚಾರ್ಯಾಸ್ತ್ರಗಳನ್ನು ಮಹಾಭಾರತ ಭಾಷೆಯಲ್ಲಿ ಬರೆದಿಲ್ಲ, ಇದು ಶಿಫ್ಟ್ ಮಾಡ್ಕೊಂಬಿಟ್ರೆ ಹೊಸ ಅರ್ಥ ಬರುತ್ತೆ. ಪ್ರಪಂಚೋ ವಿಧಿ ವಿದ್ಯೇತ ಅಂತ ಅರ್ಥಕ್ಕೆ ಬರೀಬೇಕಾದ್ರೆ ಆ ಮಾಂಡುಕ್ಯದೊಳಗೆ ಬೇರೆ ಅರ್ಥ ಬರೆದಿಲ್ಲ, ಇದೊಂದು ಅರ್ಥ ಬರೀತಾರೆ. ವೇದಕ್ಕೆ ಮೂರು ಅರ್ಥ ಅಂತ ಹೇಳಿಲ್ಲ, ಇದೆಲ್ಲ ಸೇರಿಸ್ಕೋಬೇಕು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ. ಆದರೆ ಸೇರಿಸ್ಕೊಂಡ್ರೆ ಪೂರ್ತಿ ಅರ್ಥ ಆಗೋದೇ ಇಲ್ಲ, ಇಲ್ಲೂ ಹಾಗೆ ಪ್ರತಿಯೊಂದು ಆಚಾರ ವಿಶೇಷ ಅರ್ಥಗಳು ಬರೆಯೋದು ವೈಶಿಷ್ಟ್ಯ. ಹೇಳಿದ್ರೆ ಮತ್ತೆ ಹೇಳೋದಿಲ್ಲ ಅವರು, ಉಕ್ತಮ್ನೋ ಭಕ್ತಿ ಪೂಯ. ರಾಯರ ಬಗ್ಗೆ ನಾವು ಮಾತಾಡಿರೋದ್ರಿಂದ ಭಾಳ ಜನ ಉಪನಿಷತ್ ಭಾಷೆ ಓದೋರು ಇದನ್ನು ಓದೋದಿಲ್ಲ, ಇದರಲ್ಲಿ ಉಪನಿಷತ್ ಭಾಷೆ ಓದೋದಿಲ್ಲ, ಹೀಗಾಗಿ ಪೂರ್ತಿ ಅರ್ಥ ಗೊತ್ತಾಗೋದೇ. ಸರ್ವ ಮೂಲಗಳು ಎಲ್ಲ ಸೇರಿನೇ ಸರ್ವ ಮೂಲ ಎಂಬುದನ್ನು ನೆನಪಿಟ್ಕೊಂಡಿರ್ಬೇಕು. ವಾಚಾ ಆರಂಭಣ ಮಿತ್ಯುಕ್ತೆ ಮಿಥ್ಯಾ ಇತಿ ಅಶ್ರುತ ಕಲ್ಪನ ಪುನರುಕ್ತಿರ ನಾಮಧೇಯಂ ಇತಿ ಇತ್ಯಶ್ಯ ನಿರರ್ಥತ. ಅವ್ರು ಮಾಡಿದ ಅರ್ಥದಲ್ಲಿ ಅವ್ರು ಏನು ಮಾಡಿದ್ದಾರೆ, ವಾಚಾ ಆರಂಭಣ ಮಿಥ್ಯಾ ಅಂತ ಅರ್ಥ ಮಾಡಿದ್ರು, ಮತ್ತೆ ಮಾತ್ರ ಅಂತ ಮಧ್ಯೆ ಸೇರಿಸ್ಕೊಟ್ರು, ಮಿಥ್ಯಾ ಅಂತ ಇನ್ನೊಂದು ಪದ ಸೇರಿಸ್ಕೊಟ್ರು. ಅಶ್ರುತ ಮಿಥ್ಯಾ ಇತಿ ಅಶ್ರುತ ಕಲ್ಪನ, ಮಿಥ್ಯಾ ಅಂತ ಸೇರಿಸ್ಕೊಂಡಿತ್ತು, ನೀ ಅಲ್ಲಿಲ್ಲದೇ ಇರೋದನ್ನ ಆ್ಯಡ್ ಮಾಡ್ಕೊಂಡಿದ್ದೆ, ಮ್ಯಾನಿಪುಲೇಟ್ ಮಾಡ್ಕೊಂಡಿದ್ದೀಯ. ಪುನರುಕ್ತಿರ ನಾಮಧೇಯಂ ಇತಿ ಇತ್ಯಶ್ಯ ನಿರರ್ಥತ. ಮತ್ತೆ ಪುನರುಕ್ತಿಯನ್ನು ಇನ್ನೊಂದು ದೋಷ ಬಂತು, ನಾಮಧೇಯ ಎಂಬುದಕ್ಕೆ ಅರ್ಥನೇ ಆಗಲಿಲ್ಲ, ನಿರರ್ಥತ. ಜೊತೆಗೆ ಏಕ ಪಿಂಡ ಮಣಿಶ್ಚೇತಿ ಪದ ವೈಯರ್ಥ್ಯಮೇ ವಚ. ಏಕೇನ ಮೃತ್ಪಿಂಡೇನ ಜ್ಞಾತೇನ ಸರ್ವಂ ಲೋಹಮಯಂ ವಿಜ್ಞಾತಂ ಸ್ಯಾತ್ ಅಂತ ಬರುತ್ತೆ. ಅಲ್ಲಿ ಏಕ ಪಿಂಡೇನ, ಒಂದು ಪಿಂಡ ಗೊತ್ತಾದರೆ, ಪಿಂಡ ಅಂದ್ರೇನು, ಒಂದು ಹೆಂಟೆ, ಒಂದು ಮಣ್ಣು ಹೆಂಟೆ ಗೊತ್ತಾಗಿಬಿಟ್ರೆ ಮಣ್ಣಿನ ಪದಾರ್ಥ ಎಲ್ಲ ಗೊತ್ತಾಗುತ್ತೆ. ಒಂದು ನಖ ನಿಕ್ರಂತನ ನೇಲ್ ಕಟ್ಟರ್ ಗೊತ್ತಾದರೆ ಎಲ್ಲ ಸ್ಟೀಲ್ ಪಾತ್ರೆ ಗೊತ್ತಾಗುತ್ತೆ. ಅದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಲ್ಲಿ, ಏಕ ಅಂತ ಪದ ಹಾಕಿದ್ದಾರೆ. ಏಕ ಪಿಂಡ ಮಣಿಶ್ಚೇತಿ ಪದ ವೈಯರ್ಥ್ಯಮೇ ವಚ, ಎಲ್ಲ ಸುಳ್ಳು ಅಂತ ಹೇಳೋ ಅಭಿಪ್ರಾಯ ಇದ್ದಿದ್ರೆ ಏಕ ಅನ್ನೋ ಶಬ್ದ, ಪಿಂಡ ಅನ್ನೋ ಶಬ್ದ, ಮಣಿ ಅನ್ನೋ ಶಬ್ದ ವ್ಯರ್ಥವಾಗ್ತಿತ್ತು. ಇದು ಅವ್ರ ಭಾಷ್ಯದ ಖಂಡನೆ ಇದೆ. ಆಚಾರ ದೀತಿಯ ಖಂಡನೆ ಮಾಡಕ್ಕೆ ಹೋದ್ರೆ ಹಿಂಟ್ ಮಾಡಿಬಿಡ್ತಾರೆ, ಮೇಜರ್ ಹಿಟ್ ಹೊಡಿತಾರೆ, ಆ ಎಕ್ಸ್ಪ್ಲನೇಷನ್ ಎಲ್ಲ ಡಿಕ್ಲೇರ್ ಮಾಡ್ತಾರೆ. ಗೊತ್ತಾಯ್ತಾ, ಯಾಕೆ ಇದಾಗುತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ, ಆಚಾರದಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ, ಅತಿ ಮುಖ್ಯವಾದ ದೋಷವನ್ನು ಹೇಳಿಬಿಡ್ತಾರೆ. వికారిత్వవివక్షాయాం నచ ఏకనఖని కృంతనం. వికారిత్వవివక్షాయాం నచ ఏకనఖని కృంతనం. పరమాత్మ వికారవంతానే జగత్తాగి అని చెడితే ఏకనఖని కృంతనం, ಒಂದು నఖని కృంతనవన్న నోడిదరే నఖని కృంతన నేల్ కటర్ బాల ఆశ్చర్య. ವೇದಕಾಲಕ್ಕೆ ಏನಿತ್ತು ನೇಲ್ ಕಟರ್ ಇತ್ತು, ಬಹಳ ಆಶ್ಚರ್ಯ ಅಂದರೆ ವೇದಕಾಲಕ್ಕೂ ಇದ್ದ ಪದ. ಒಂದು ನೇಲ್ ಕಟರ್ ಗೊತ್ತಾದರೆ ಉಕ್ಕಿನ ಪದಾರ್ಥ ಎಲ್ಲ ಗೊತ್ತಾಗಿಬಿಡುತ್ತೆ ಅಂತ ಹೇಳಿದರು. ಅದೇ ರೀತಿಯೇ ಒಂದು ಉಕ್ಕಿನ ಒಂದು ನೇಲ್ ಕಟರ್ ನೋಡಿದರೆ ಉಳಿದ ಉಕ್ಕಿನ ಪದಾರ್ಥ ಗೊತ್ತಾಗಲಿಕ್ಕೆ ಏನು ಕಾರಣ? ಅವನೇ ಹೇಳ್ತಾನೆ, ಈ ಒಂದು ನಕನಿಕೃಂತನದಿಂದ ಎಲ್ಲ ಉಕ್ಕಿನ ಪದಾರ್ಥ ಆಗಿದೆ. ಹುಚ್ಚುತನ ಇದು, ಎಲ್ಲ ಉಕ್ಕಿನ ಪದಾರ್ಥ ಆಗಿದೆ. ಏನು ನಕನಿಕೃತನ ನೋಡಿದಾಗ ಏನು ಗೊತ್ತಾಯಿತು? ಓ, ಉಕ್ಕಿನ ಪದಾರ್ಥ ಹೇಗಿರುತ್ತೆ ಅಂತ ಗೊತ್ತಾಯಿತು ಅಷ್ಟೇ ಹೊರತು ಅದರಿಂದನೇ ಎಲ್ಲ ಆಗಲಿಲ್ಲ. ಇಷ್ಟರ ನೇಲ್ ಕಟರ್ ಇದೆ, ದೊಡ್ಡ ಅಂಡೆ ಇದೆ, ಇದರಿಂದ ಅದು ಮಾಡ್ತಾರೆ ಸ್ವಲ್ಪ ತಿಳುವಳಿಕೆನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಸಾದೃಶ್ಯ ಜ್ಞಾನ. ಯಾವುದರಿಂದ? ಸಾದೃಶ್ಯದಿಂದ ಆಗುತ್ತೆ. ಸರ್ವಂ ಕಾಷ್ಟಾಯ ಚಮಚ ಅಥವಾ ಸಾದೃಶ್ಯ ಏವಚ, ಸಾದೃಶ್ಯ ಹೊರತು ಬೇರೆ ಅಲ್ಲ. ವಿವಕ್ಷಾತ್ರತ್ವ ನಿತ್ಯತ್ವೇ ಪ್ರಾಧಾನ್ಯ ಚ ಉಕ್ತ ವರ್ತಮಾನ. ಒಂದು ಕಡೆಗೆ ಸಾದೃಶ್ಯ, ಒಂದು ಕಡೆಗೆ ಪ್ರಾಧಾನ್ಯ, ಇಷ್ಟೆಲ್ಲ ಇದೆ. ಎಲ್ಲ ಬಿಟ್ಬಿಟ್ಟು ಹೇಳ್ತಿರೋದು ಸುಳ್ಳು 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 ಮಾತೆತ್ತಿದ್ರೆ ಹೇಳಬಾರ್ದು. ಪ್ರಾಧಾನ್ಯ ಪ್ರತಿಪತ್ಯರ್ಥಂ ದೃಷ್ಟ್ಯಾದೇಶ್ಚೈಷ ವಿಸ್ತರ. ಆ ರೀತಿ ಭಗವಂತನ ಪ್ರಾಧಾನ್ಯ ಹೇಳೋದಕ್ಕೋಸ್ಕರ ಮುಂದೆ ಏನು ಮಾಡ್ತಾರೆ? ಸತಃ ಸತತ ಜಾಯತ ಇತ್ಯಾದಿ ಮಾಡಿಬಿಟ್ಟು ಪರಮಾತ್ಮ ಸದೈವ ಸೌಮ್ಯದ ಅಮಗ್ರೆ ಆಸೀತ್ ಅಂಥೇಳಿ ಸೃಷ್ಟಿ ಪ್ರಾರಂಭ ಮಾಡ್ತಾರೆ. ಇದೆಲ್ಲ ಹಿಡಿದ ಮೇಲೆ ಸೃಷ್ಟಿ ವರ್ಣನೆ ಮಾಡ್ತಾರೆ. ಸೃಷ್ಟಿ ವರ್ಣನೆ ಯಾತಕ್ಕೆ ಮಾಡ್ತಾರೆ ಅಂದರೆ ಪ್ರಾಧಾನ್ಯ ಪ್ರತಿಪತ್ಯರ್ಥಂ, ಭಗವಂತನೇ ಪ್ರಧಾನ ಅಂತ ತಿಳಿಸೋದಕ್ಕೋಸ್ಕರ ಇಲ್ಲಿ ದೃಷ್ಟಾಂತಗಳನ್ನು ಕೊಟ್ಟು ಸೃಷ್ಟಿ ಎಕ್ಸ್ಪ್ಲೇನ್ ಮಾಡಿ ಮುಂದೆ ಅತತ್ವಮಸಿ ಶ್ವೇತಕೇತು, ಅಂಥ ದೇವರು ನೀನಲ್ಲ ಅಂತ ಹೇಳಿದುಕೊಟ್ಟಿದ್ದಾರೆ. ಲಿಂಕ್ ಇದೆ ಅದು, ಅದು ಏನೇನು ಅರ್ಥ ಮಾಡಿದ್ದಾರೆ ಅದು ಸುಳ್ಳು ಅಂತ ಉದ್ದೇಶ ಇದ್ದಿದ್ದು ಯಾವುದು ಹೇಳಬೇಕಾಗಿತ್ತು, ಬರೀ ಸುಳ್ಳು ಅಂತ ಹೇಳಿದ್ರೆ ಸಾಕಾಗ್ತದೆ. ತಸ್ಮಾತ್ ಕೇನಾಪಿ ಮಾರ್ಗೇಣ ನ ವಿವರ್ತಮತಂ ಭವೇ, ಇಷ್ಟು ಕಂಡುಕೊಂಡು ಮಾಡ್ತಾರೆ. ಆದ್ದರಿಂದ ಕೇನಾಪಿ ಮಾರ್ಗೇಣ ಯಾವ ದಾರಿಯಲ್ಲಿ ವಿಚಾರ ಮಾಡಿದರೂ ಕೂಡ ವಿವರ್ತಮತಂ ನ ಭವೇ. ವಿವರ್ತಮತ ಅಂದ್ರೆ ಒಂದೇ, ಈ ಮಾಯಾಮತ ಅಂದ್ರೆ ಒಂದೇ, ಮಾಯಾವಾದ ಆಗಲಿಕ್ಕೆ ಸಾಧ್ಯ ಇಲ್ಲ. ಉಪನಿಷತ್ತಿನ ತತ್ವ ಎಂದೂ ಮಾಯಾವಾದವಲ್ಲ ಅಂತೇಳಿ. ತತ್ ಅಸಂಖ್ಯಾತ ದೋಷೇತಂ ಹೇಯಮೇ ವಶುಭಾರ್ಥಿವಿ ಅಸಂಖ್ಯತ್ವೇನ ದೋಷಾಣ ಗ್ರಂಥಾಧಿಕ್ಯಭಯಾದಪಿ ಉಪರಮ್ಯತೆ ತಥೋ ವಿಷ್ಣು ಇಚ್ಛಾಪೂರ್ವಕಮಶ್ರಮ ಕರೋತಿ ಪಿತೃವದ್ ವಿಶ್ವಂ ಪೂರ್ಣಾಶೇಷ ಗುಣಾತ್ಮಕ. ತತ್ ಆದ್ದರಿಂದ ಅಸಂಖ್ಯಾತ ದೋಷೇತಂ, ಅಸಂಖ್ಯಾತ ದೋಷೇತಂ ಅಸಂಖ್ಯವಾದ ದೋಷಗಳಿಂದ ಕೂಡಿದೆ. ಯಾವುದು ಮಾಯಾವಾದ ಮತ ಏನಾಗಿದೆ? ಅಸಂಖ್ಯವಾದ ದೋಷಗಳಿಂದ ಕೂಡಿದೆ. ಶುಭಾಸ್ತಿಭಿ ಹೇಯಮೇವ, ಒಳ್ಳೆ ಒಳ್ಳೆಯದಾಗಬೇಕು, ಇಷ್ಟಪಡೋದನ್ನು ಏನು ಮಾಡಬೇಕು ಅದನ್ನು ಬಿಟ್ಟು ಬಿಡಬೇಕು. ಅಸಂಖ್ಯತ್ವೇನ ದೋಷಾಣ ಗ್ರಂಥಾಧಿಕ್ಯ ಭಯಾದಪಿ, ನೀವು ಭಾಳ ಅಸಂಖ್ಯ ದೋಷ ಅಂತ ಹೇಳಿದ್ರೆ ಎಲ್ಲ ಹೇಳಲಿಲ್ಲ. ಇದು ಅಸಂಖ್ಯ ದೋಷ ಅಂತ ಅಷ್ಟೇ ಹೇಳ್ಬಿಟ್ಟು ಎಲ್ಲ ಹೇಳೋದಕ್ಕೆ ಹೋಗಲಿಲ್ಲ. ಯಾತಕ್ಕೆ ಹೇಳಿಲ್ಲ ಅಂತ ಕೇಳಿದರೆ ಹೇಳೋಕ್ಕೋದ್ರೆ ಕೊನೆಯೇ ಇಲ್ಲ ಅದಕ್ಕೆ, ಅಷ್ಟು ದೋಷಗಳಿವೆ. ಗ್ರಂಥಾಧಿಕ್ಯ ಭಯಾದಪಿ, ಗ್ರಂಥ ಭಾರಿ ದೊಡ್ಡದಾಗಿಬಿಡುತ್ತೆ, ಇಷ್ಟೇ ಓದೋದಿಲ್ಲ ನೀವು. ಇನ್ನೂ ದೊಡ್ಡದು ಬರೆದ್ರೆ ದೂರದ ಕೈ, ಹತ್ತಿರ ಕೈ ಬಿಡ್ತಾರೆ, ದೂರದ ಕೈ ಬಿಡ್ತಿದ್ರು ಅಷ್ಟೇ, ಅದಲ್ಲ ಭಾಳ ದೂರದಿಂದ ಕೈ ಓದ್ಬಿಟ್ರೆ ಮುಗಿದೋಗ್ತೀವಿ. ಗ್ರಂಥಾಧಿಕ್ಯ ಭಯಾದಪಿ ಉಪರಮ್ಯತೆ ತತ್ ಉಪರಮ್ಯತೆ, ಅದಕ್ಕೆ ಕನ್ಕ್ಲೂಡ್ ಮಾಡ್ತಾ ಇದ್ದೇವೆ. ಆದ್ದರಿಂದ ತಥೋ ವಿಷ್ಣು ಇಚ್ಛಾಪೂರ್ವಕ ಭಾಷ್ಯ, ಸಿದ್ಧಾಂತ ಏನು? ವಿಷ್ಣು ವಿಷ್ಣುವು ಇಚ್ಛಾಪೂರ್ವಕಂ ಸೃಷ್ಟಿ ಮಾಡ್ತೇನೆ, ಸೃಷ್ಟೇಹಿ ಚೇತನ ಗಣಾನ್ ಇತ್ಯಾದಿಯಾಗಿ ಸಂಕಲ್ಪ ಮಾಡಿ ಅಶ್ರಮ, ಯಾವುದೇ ಶ್ರಮವಿಲ್ಲದೇನೆ, ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಶ್ರಮ ಇಲ್ಲದೇನೆ ಕರೋತಿ ವಿಶ್ವಂ, ವಿಶ್ವವನ್ನು ಮಾಡ್ತಾ ಇದ್ದಾನೆ. ಹೇಗೆ? ಪಿತೃವತ್, ತಂದೆ ಹೇಗೆ ಸೃಷ್ಟಿ ಮಾಡಬೇಕು ಹಾಗೆ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ತಾನು ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ, ಪಿತೃವತ್ತದ ಜಾತಿ ದೃಷ್ಟಾಂತ ಕೊಟ್ಟರು ಅಂದರೆ ನಿಮಿತ್ತ ಕಾರಣನೇ ಹೊರತು ಪರಮಾತ್ಮ ಉಪಾದಾನ ಕಾರಣನಲ್ಲ ಅಂತ ಹೇಳಿದರು. ಅವನು ಮಾತ್ರ ಹೇಗಿದ್ದಾನೆ? ಪೂರ್ಣ ಅಶೇಷ ಗುಣಾತ್ಮಕ, ಪೂರ್ಣ ಅಶೇಷ ಗುಣ ಸಮನ್ವಯಾಧ್ಯಾಯ ಸಾರಾಂಶ. ಗುಣ ಸಮನ್ವಯಾಧ್ಯಾಯ, ಸಮನ್ವಯಾಧ್ಯಾಯ ಅಂತಂದರೆ ಗುಣ ಸಮನ್ವಯಾಧ್ಯಾಯ, ದೋಷ ದೋಷ ವಿರೋಧಾಧ್ಯಾಯ ಅದು. ಪೂರ್ಣ ಅಶೇಷ ಗುಣಾತ್ಮಕ, ಪೂರ್ಣವಾದ ಅಶೇಷವಾದ ಗುಣಗಳ ಸ್ವರೂಪನೇ ಪರಮಾತ್ಮನಾಗಿದ್ದಾನೆ. ಒಂದು ಪದದಲ್ಲಿ ಇಡೀ ಅಧ್ಯಾಯದ ಸಾರ ಇದೆ. ಪೂರ್ಣವಾದ ಸಕಲವಾದ ಗುಣಗಳ ಸ್ವರೂಪವೇ ಭಗವಂತನಾಗಿದ್ದಾನೆ ಎಂಬುದು ಸಿದ್ಧಾಂತವಾಯಿತು ಅಂತ ಮುಕ್ತಾಯ ಮಾಡ್ತಾರೆ. ಇದು ಶ್ರೀಮದಾನಂದದೀರ್ಥ ಭಗವತ್ಪಾದ ಆಚಾರ್ಯ ರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನು ವ್ಯಾಖ್ಯಾನೇ ಪ್ರಥಮಾಧ್ಯಾಯಕ್ಕೆ ಚತುರ್ಥ ಪಾದ. ಅಲ್ಲಿ ಪ್ರಥಮಾಧ್ಯಾಯ ಮುಗಿತು, ಸೋಮವಾರದಿಂದ ಇದು ಶುರು ಮಾಡಿ ದ್ವಿತೀಯ ಅಧ್ಯಾಯ ಶುರು ಮಾಡಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯ ಉತ್ಸವ.